ಏಕೈಕ್ಯರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೇನೋಸೌ ಶ್ರೀಪತಿರ್ ಮಾನದೋ ನಃ ಜೇತ್ಯಯೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಷಿ ಮಾರಿ ಸಭಕ್ತ ಹಾರ್ದೋಶ್ಚ ಸಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯ ಸಂಚೋರು ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜೇತ್ಯ ಸಂಚೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯಜಿತಂ ಸಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯಕಾಯಿಕ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳೋದು ಆದರದಿ ಕೇಳೋದು ಹರಿಕಥಾಂಸಾರದಲ್ಲಿ ಹತ್ತನೇ ಪದ್ಯದಲ್ಲಿ ದೇವತೆಗಳು ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿದ್ದು ಈ ದೇವತೆಗಳು ನಮ್ಮೊಳಗೆ ಇದ್ದು ಯಾವ ವ್ಯಾಪಾರ ಹಾಗೆ ಮಾಡಲಿ, ದೈತ್ಯರಲ್ಲಿ ಇದ್ದು ಮಾಡಲಿ, ಅವರುಗಳಿಗೆ ದೋಷ ಬರಲ್ಲ ಅಂತ ಕೇಳಿ ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. 9th 10th ಕೇಳಿದ್ದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದೀವಿ. ಏನು ದೃಷ್ಟಾಂತ ಅಂದ್ರೆ, ಮತ್ತು ತತ್ವಾಭಿಮಾನಿ ದೇವತೆಗಳಿಗೆ ಬರಲ್ಲ, ತತ್ವಾಭಿಮಾನಿ ದೇವತೆಗಳಿಗೆ ದೇವರಿಗೆ ದೋಷ ಇಲ್ಲ, ಲಕ್ಷ್ಮಿಗೆ ದೋಷ ಇಲ್ಲ ಅಂತ ಹೇಳಿ ಆಮೇಲೆ ಆ ಒಂದು ಅಪರೋಕ್ಷ ಜ್ಞಾನಿಗಳಾದಂತ ಮತ್ತು ದೇವತ್ವವನ್ನ ಐದಿದ ದೇವತೆಗಳು ತತ್ವಾಭಿಮಾನಿ ದೇವತೆಗಳಾದ ಸಾತ್ವಿಕ ದೇವತೆಗಳು ಅವರು ಬ್ರಹ್ಮಾಂಡಕ್ಕೆ ಹೊರಗೆ ಅವರ ಮೂಲ ರೂಪ ಇರುತ್ತ ಅದನ್ನ ಹೇಳಿದ್ರು. ಅವ್ರಿಗೆ ಏನೇ ಇಲ್ಲ ಅಪ್ಕೋಸ್. ಆಮೇಲೆ ಒಳಗಡೆ ಬ್ರಹ್ಮಾಂಡದ ಒಳಗಡೆ ಬಂದು ಅವರು ಕಾರ್ಯಗಳನ್ನ ಮಾಡುತ್ತಾರ, ಆ ತತ್ವಾಭಿಮಾನಿಗಳಾಗಿ ಕಾರ್ಯಗಳನ್ನ ಮಾಡ್ತಾವಾಗ ದೋಷ ಇಲ್ಲ ಅಂತ ಹೇಳಿ ಆ ದೇವತೆಗಳನ್ನ, ಆ ತಾತ್ವಿಕ ದೇವತೆಗಳ ಮೂಲಕವಾಗಿ ದೇವರನ್ನ ಅಂದ್ರೆ ಕುಂಭವನ್ನ ಸ್ಮರಣೆ ಮಾಡುವಂತ ಆ ಭಗವಂತನ ಭಕ್ತರಿಗೇನೂ ದೋಷ ಇಲ್ಲ ಅಂತ ಹೇಳಿ ಆಮೇಲೆ ನಮ್ಮಂತವರುಗಳು ಅಂದ್ರೆ ಸಜ್ಜನರು, ಅಷ್ಟು ಜ್ಞಾನ ಇಲ್ಲ ಇದನ್ನು ಸಜ್ಜನರು ಆ ಧರ್ಮದ ಅಂದ್ರೆ ಸಂಸ್ಕಾರಗಳ ಮೂಲಕವಾಗಿ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳು ಅಂತಿದ ಪ್ರತಿ ವರ್ಣಕ್ಕೇನೋ ಇದೆ ಅದು ಪ್ರಕಾರ ಸಂಸ್ಕಾರಗಳನ್ನ ಮಾಡಿಕೊಂಡು ನಮ್ಮ ಗೃಹಸ್ಥ ಜೀವನ ಮಾಡುವಂತ ಆ ಒಂದು ಹೆಣ್ಮಕ್ಕಳನ್ನು ಹೇಳ್ತಾರೆ. ಅವರಿಗೆ ದೋಷ ಬರೋದಿಲ್ಲ, ಅವ್ರು ಮಾಡುವಂತ ಕೆಲಸದಿಂದ ಅವರು ಆ ಒಂದು ಧರ್ಮದ ಚೌಕಟ್ಟಲ್ಲಿ ಇದ್ದು ಮಾಡುವಂತ ಕೆಲಸಕ್ಕೆ ಅವರಿಗೆ ಒಂದು ದೋಷ ಇಲ್ಲ ಅಂದ ಮೇಲೆ ಆ ಒಂದು ಕೈಮುತ್ಯ ನ್ಯಾಯದಿಂದ ಅಂದ್ರೆ ನಮ್ಮಂತವ್ರಿಗೆ ದೋಷ ಬರೋದಿಲ್ಲ, ಗಾರ್ಹಸ್ಥ ಜೀವನ ಮಾಡುವಂತ ನಮಗೆ ದೋಷ ಇಲ್ಲ ಅಂದ್ರೆ ಆ ಮಹಾತ್ಮರಿಗೆ ಮತ್ತು ನಮ್ಮಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳಿಗೆ ಅವರಲ್ಲಿ ನಿಂತು ಮಾಡುವಂತ ಮುಖ್ಯ ಪ್ರಾಣರು ಮುಂತಾದ ರುಜುಗಳು ಲಕ್ಷ್ಮಿ ಮತ್ತು ಕೊನೆಯಲ್ಲಿ ನಾರಾಯಣನಿಗೆ ದೋಷ ಇಲ್ಲ ಎಂಬುದು ಸುಸ್ಪಷ್ಟವಾಗಿ ಆಗುತ್ತೆ ಎಂಬುದು ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಎಕ್ಸಾಂಪಲ್ ಬಂದು ಅನೇಕ ಮುಖದಿಂದ ಇದನ್ನ ನೋಡಬಹುದು. ಜಸ್ಟ್ ಇದು ಸ್ಥೂಲವಾದ ಅರ್ಥವನ್ನು ನೋಡೋಣ. ಜಸ್ಟ್ ಒಂದು ಗೃಹಸ್ಥ ಜೀವನದಲ್ಲಿ ನಮ್ಮಂತವ್ರು ಅಂತ ಕೊಳ್ಳಿ, ಅಲ್ಲಿ ಅವರಿಗೆ ದೋಷ ಬರೋದು ಏನು ದೋಷ ಅಂತ ಇಲ್ಲಿ ಹೇಳ್ತಾರೆ. ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುಸರ ಪಡೆದಿಳ ಇವಳು ಜಿತೇಂದ್ರಿಯಳೆಂದು ಕರೆಸುವಳು, ಪಡೆದು ಇಳೆಯಳು ಜಿತೇಂದ್ರಿಯಳೆಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನರತ ಮಹಾತ್ಮರಿ ಇತರ ದೋಷ ಪ್ರತಿಗಳು ಸಂಭವಿಸುವವೇ ಅಚ್ಯುತನ ದಾಸರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಸೆನ್ಸ್ ಬಂದು ಇಲ್ಲಿ ಹೇಳೋದು ಪತಿಯೊಡನೆ ಮನೆ ಬಂದ ತೆರದು ಅಂದ್ರೆ ಒಂದು ಒಂದು ವಿವಾಹ ಸಂಸ್ಕಾರ ಮೂಲಕವಾದ ಅದು ನಮ್ಗೆ ವಿವಾಹ ಮಾಡಿಕೊಳ್ತೀವಿ ಹೊರತು ವಿವಾಹದಲ್ಲಿ ಒಂದು ಅನೇಕ ಸಂಸ್ಕಾರಗಳನ್ನ ಮಾಡ್ತಾ ಅಂದ್ರ ವಿವಾಹ ಇಸ್ ಒನ್ ಆಫ್ ದ ಸಂಸ್ಕಾರ. ಹುಟ್ಟಿದಿಂದ ಒಂದು ಜಾತಕರ್ಮದಿಂದ ಎಲ್ಲ ಒಂದೊಂದಾಗ ಮಾಡ್ತಾ ಆಚಾರ್ಯರು ಮಾಡ್ತಾ ಹೋಗ್ತಾರೆ. ಆಮೇಲೆ ನಮ್ಗೆ ಗೊತ್ತಿರುವಂತದ್ದು ವಿವಾಹದಲ್ಲಿ ಅನೇಕ ನಾಂದಿ ದೇವತೆಗಳನ್ನ ಇಟ್ಟು ಕ್ರಮವಾಗಿ ಎಲ್ಲ ಮಾಡ್ತಾರ, ಕೊನೆಯಲ್ಲಿ ಬಂದು ನಿಷೇಕ ಮುಹೂರ್ತ ಅಂತ ಮಾಡಿ ಆ ಒಂದು ಪ್ರಜನೋತ್ಪ ಅಂದ್ರ ನಮ್ಮ ಮೂಲಕವಾಗ ಮಕ್ಕಳು ಹುಟ್ಟುವಂತ ಪ್ರಕ್ರಿಯೆ ಅದು ಮಾಡ್ತಾರ. ಅದು ಮಾಡುವಾಗ ಅಲ್ಲಿನೂ ಒಂದು ಮಂತ್ರಗಳನ್ನ ಕೇಳಿ ಅದು ಯೂಶ್ವಲಿ ಆ ವಿವಾಹ ಜೊತೆಯಲ್ಲೇನೆ ಹೇಳ್ಬಿಡ್ತಾರೆ. ವಿವಾಹ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಪ್ರತಿ ಒಂದಕ್ಕೇನೋ ಅಲ್ಲಿ ಪ್ರತ್ಯೇಕ ಪ್ರತ್ಯೇಕ ಮಂತ್ರಗಳನ್ನ ಕೇಳ್ತಾರ. ಆಮೇಲೆ ಗುರುಮಂತ್ರ ತಕೊಂಡ ಮೇಲೆ, ಗುರುಮಂತ್ರ ಮುಂತಾದ ತಕೊಂಡ ಮೇಲೆ ಆ ಹುಡುಗನಿಗೆ ಓಲ್ಡನ್ ಡೇಸ್ ಲಿ ಗುರುಕುಲ ವಾಸ ಅಂತ ಉಂಟು. ಅದು ಇಲ್ಲದಿದ್ರನು ಕೆಲವು ಉಪನಯನ ಅಟ್ಲೀಸ್ಟ್ ಗಾಯತ್ರಿ ಮಂತ್ರ ಮುಂತಾದನಾರು ಈ ಕಾಲದಲ್ಲಿ ಇದೆ. ಸೊ ಅವ್ರಿಗೇನು ಸ್ವಲ್ಪ ಚೂರು ಚಾರು ಈ ಆಚಮನ ಆ ಪದ್ಧತಿಗಳು ಹೇಳಿಕೊಟ್ಟಿರ್ತಾರೆ. ಹಾಗೆ ಒಂದೊಂದು ಕರ್ಮಕ್ಕೆ ಮುಂಚೆನ ಈ ಆಚಮನ ಮಾಡಬೇಕು. ಆಮೇಲೆ ಆ ಒಂದು ಪತಿ ಪತ್ನಿ ಸಂಗಮ ಆದ ಮೇಲೆ ಹಾಗೆ ಒಂದು ಐದು ಆಚಮನಗಳನ್ನ ಮಾಡಬೇಕು. ಇದೆಲ್ಲ ಇದೆ. ಕಾಲಕ್ರಮೇಣ ಅಷ್ಟು ಮಾಡೋದಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಎದ್ದು ದೇವರ ಮುಂದೆ ಆಚಮನ ಮುಂತಾದ ಮಾಡುವಾಗ ಆ ಒಂದು ದೇವರೇ ಮಾಡಿಸಿದ ಗಾಯತ್ರಿ ಮಂತ್ರ ಅಷ್ಟೇ, ದೇವರೇ ನಿಂತು ಎಲ್ಲದನ್ನು ಮಾಡಿಸಿದ ಅಂಬೋದು. ಅದಕ್ಕೆ ಸದೃಶವಾಗಿ ನಮಗೆ ಕೃಷ್ಣ ಮಂತ್ರ ಸಕಲ ಇದಕ್ಕೇನು ಕೃಷ್ಣ ಮಂತ್ರ ಅಂತ ಹೇಳ್ತೀವಿ. ಇಹ ಪರ ಎಲ್ಲದಕ್ಕೇನೋ ಸಂತಾನ ಸಂಪತ್ತು ಎಲ್ಲವೂ ಕೊಡೋದು. ಮತ್ತು ಮಂತ್ರ ಕೃಷ್ಣ ಮಂತ್ರ ಹೇಳುವಾಗ ಆ ಕಾಲದಿಂದ ಮಂತ್ರದ ಶಕ್ತಿ ತ್ರಾಸ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮಂತ್ರ ಈಸ್ ಪವರ್ಫುಲ್, ಬಟ್ ಕೇಳೋರು ಕೇಳುವ ವಿಧಾನ, ಉಪದೇಶ ತಕೊಂಡ ವಿಧಾನ ಅನೇಕದಿಂದ ನಮ್ಗೆ ಹ್ರಾಸ ಆದ್ರೂ ಈ ವಿಶೇಷವಾಗಿ ಕೃಷ್ಣ ಮಂತ್ರದಲ್ಲಿ ಅಷ್ಟು ಆಗೋದೇ ಇಲ್ಲ ಅಂತ. ಒಂದೇ ಮಂತ್ರ ಹೆಂಗಸರಿಗೆ ಕೊಡ್ತಾರೆ, ಕೃಷ್ಣ ಮಂತ್ರ ಕೊಡ್ತಾರೆ. ಆ ಕೃಷ್ಣ ಮಂತ್ರ ಎಲ್ಲವೂ ಕೊಡುತ್ತೆ, ಕಲ್ಪವೃಕ್ಷ ಕಾಮಧೇನು ಅಂತೆಲ್ಲ ಹೇಳ್ತಾರೆ. ಸೊ ಈ ಮಂತ್ರ ಮಾಡುವಾಗಲೂ ನಮ್ಗೆ ಬೇಸಿಕ್ ಆಚಮನ ಹೇಳ್ಕೊಡ್ತಾರೆ. ಸೊ ಹೀಗೆ ಆಚಮನ ಮುಂತಾದ ಮಾಡಿದನ್ನು ನಡೆಯುತ್ತೆ. ಇದು ಯಾವುದಕ್ಕೆ ಅಂದ್ರೆ ಆ ಪತಿಯೊಡನೆ ಮನಬಂಧ ತೆರದಲ್ಲಿ ಅಂದ್ರೆ ಮದುವೆ, ಈ ಮದುವೆ ಅಂಬುದು ಈ ಸಂಸ್ಕಾರಗಳ ಮೂಲಕವಾಗಿ ಆಗತ್ತೆ. ಆ ಮದುವೆ ಮಾಡಿಕೊಂಡ ಮೇಲೆ ಇಟ್ಸ್ ಆಬ್ವಿಯಸ್ ಹಸ್ಬೆಂಡ್ ಅಂಡ್ ವೈಫ್ ನಾವು ಮ್ಯಾರಿಡ್ ಲೈಫ್, ಮ್ಯಾರಿಡ್ ಪ್ಲೀಸ್, ಮ್ಯಾರಿಡ್ ಜಾಯ್, ಒನ್ ನೋಸ್ ವಾಟ್ ಇಟ್ ಈಸ್. ಸೊ ಇದು ಇರುತ್ತೆ ನಮ್ಮಲ್ಲಿ. ಅದು ಮಾಡಿದಾಗ ಕಾಲದಲ್ಲಿ ನಮ್ಗೆ ಪೂರ್ತಿ ಏನು ಗೊತ್ತಾಗೋದಿಲ್ಲ. ಯಾರಿಗೇನು ಗೊತ್ತಾಗದ ದೇವರ ಕ್ರಿಯೆ, ದೇವರು ಮಾಡಿಸ್ತಾನ ಮಕ್ಕಳನ್ನು ಹುಟ್ಟಿಸೋದು ದೇವರು, ಇದೆಲ್ಲ ನಮ್ಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಸಾಕ ಪ್ರಾಯಶಿತಲ್ಲ, ಅದಕ್ಕೆ ದೇವರ ನೆನಪು ಬರ್ಲಕ್ಕೆ ಈ ಆಚಮನ ಮುಂತಾದಲ್ಲ, ಐದು ಆಚಮನ ಇಂತಾದೆಲ್ಲ ಮಾಡ್ತಾರ. ಸೊ ಇದೇ ಮಾಡಿದನ್ನು ಇನ್ನು ಲೌಕಿಕ ರೀತಿಯಲ್ಲೇನೆ ಈ ಒಂದು ಮ್ಯಾರೇಜ್ ಅಕ್ರಾಸ್ ದ ಟ್ರೆಡಿಷನ್ ಉಂಟು. ವಿತಿನ್ ದ ಮ್ಯಾರೇಜ್ ಬೌಂಡ್ರೀಸ್ಲಿ ಹಸ್ಬೆಂಡ್ ಅಂಡ್ ವೈಫ್ ದೇ ಹ್ಯಾವ್ ಆಲ್ ದ ಪ್ಲೆಷರ್ಸ್ ಅಂಡ್ ಎವ್ರಿಥಿಂಗ್. ಅದನ್ನ ಇದ್ರನು ಪೀಪಲ್ ರೆಸ್ಪೆಕ್ಟ್ ಇಲ್ಲಿ ಹೆಂಗಸರನ್ನು ತಗೊಳ್ತಾ ಇರ್ತಾರೆ. ಹೆಂಗಸರನ್ನ ಯಾಕೆ ತಗೊಳ್ತಾರೆ, ಗಂಡಸರನ್ನ ಯಾಕೆ ತಗೊಳಲ್ಲ ಅಂದ್ರೆ ಹೆಂಗಸರಲ್ಲಿ ಆ ವಿಶೇಷವಾದ ಒಂದು ಗರ್ಭಕೋಶ ಅಂತ ವಿಶೇಷವಾಗಿ ಇರುವಂತದ್ದು. ಆ ಗರ್ಭಕೋಶದ ಸ್ಟ್ರಕ್ಚರ್ ಇಟ್ಸೆಲ್ಫ್ ಇಸ್ ಲೈಕ್ ದಟ್. ಆ ಒಳಗೆ ಇರುವಂತದ್ದು ಇಟ್ ಈಸ್ ಇನ್ಸೈಡ್, ಇಟ್ಸ್ ಇನ್ಸೈಡ್ ಅಂಡ್ ಇಟ್ ಈಸ್ ರಿಟೈನ್ಡ್. ಹಾಗೆ ಒಂದು ದೇವಸ್ಥಾನದ ಒಳಗೆ ಇರುತ್ತೆ, ಒಳಗೆ ಗರ್ಭಗುಡಿ ಅಂತ ಹಾಗೆ ಹೇಳ್ತೀವೋ ಹಾಗೇನೆ ಇನ್ನು ಗರ್ಭ ಅಂತ ಧಾರಣೆ ಮಾಡಿದ್ದೆ ಅಂತ. ನಾವು ಜನರಲ್ ಆಗಿ ಗರ್ಭಕೋಶ ಅದು ಮಕ್ಕಳನ್ನ ಧಾರಣೆ ಮಾಡ್ಕೊಂಡಿದ್ದ ಹೀಗೆ ಚಿಂತನೆ ಮಾಡ್ತೀವಿ. ಬಟ್ ಆಕ್ಚುಲಿ ಅಲ್ಲಿ ಬರುವಂತ ಧ್ಯಾನ ಏನು ಅಂದ್ರೆ ಇದು ಆಕ್ಚುಲಿ ಇಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಚಾಂದೋಗ್ಯದಲ್ಲಿ ವಾಮದೇವ ಸಾಮಗಳ ಪ್ರಭೇದ ಎಲ್ಲ ನಾವು ನೋಡ್ತಾ ಬಂದಿದ್ವಿ ಅನೇಕ ಸಾಮೋಪಾಸನಗಳಲ್ಲಿ. ಒಂದು ಬಂದು ವಾಮದೇವ ಸಾಮ ಅಂತ ಇದು ಯಾಕೆ ಅಂದ್ರೆ ಈ ಮಕ್ಕಳನ್ನ ಪಡೆಯೋದು ಈ ಸೃಷ್ಟಿ ಆರಂಭದಲ್ಲಿ ನೋಡಿದ್ರೆ ಇವನ್ ನಮ್ಮ ಗೋತ್ರಗಳು ಮುಂತಾದ ನೋಡಿದ್ರು ನಾವು ಈ ಗೋತ್ರ ಅವಶಿಷ್ಟ ಗೋತ್ರ ವಿಶ್ರಾಮಕ ಗೋತ್ರ ಭಾರತವಾಜ ಗೋತ್ರ ಈ ಗೋತ್ರಗಳನ್ನ ಬರುತ್ತೆ. ಆಮೇಲೆ ನಾವು ಋಷಿಪಂಚ ಮುಂತಾದೆಲ್ಲ ಮಾಡ್ತೀವಿ, ಋಷಿ ಪೂಜೆಗಳು ಇದೆಲ್ಲ ಮಾಡ್ತೀವಿ. ಬಂದಾಗ ಅವ್ರಗಳಿಗೆ ಒಬ್ಬೊಬ್ಬರಿಗೇನು ಕತೆ ಹೇಳುವಾಗ ಒಬ್ಬರಿಗೇನು 100 ಮಕ್ಕಳು, 50 ಮಕ್ಕಳು, 10 ಮಕ್ಕಳು, ಹೀಗೆ ಮಕ್ಕಳು 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 ಅಂತ ಹೋಗ್ತಾನೆ ಇರುತ್ತೆ. ಅಂಡ್ ಸ್ವಯಂಭೂಮನುವಿಂದ ಬಂದಾಗ ಮಕ್ಕಳು ಹುಟ್ಟೋದು ಅಂಬುದು ದೃಷ್ಟಿಯಿಂದ ಮಾತ್ರ ಇಲ್ಲ, ರಿಯಲಿ ಆ ಒಂದು ಮೇಟಿಂಗ್ ಪ್ರಾಸೆಸ್ ಮ್ಯಾನ್ ಅಂಡ್ ವುಮೆನ್ ಅದು ದ್ವಾರ ಬಂದ ಮಕ್ಕಳು ಅಂತ ಆಗತ್ತೆ. ಅಲ್ಲಿ ಬರಬೇಕಾದ ಆಸೆಗಳು, ಆಕಾಂಕ್ಷೆಗಳು, ಫೀಲಿಂಗ್ಸ್, ಎವ್ರಿಥಿಂಗ್ ಇಸ್ ಇದಲ್ಲ. ಋಷಿಮುನಿಗಳೆಲ್ಲ ಹೇಗೆ ಮಾಡಿದ್ರು ಹಾಗೆ ಮಾಡಿದ್ರ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ ಅವರು ಅದನ್ನ ವಾಮದೇವ ಸಾಮ ಅಂತ. ಆ ಒಂದು ಅಲ್ಲಿ ಅಂತ ಒಂದು ಕ್ರಿಯೆಯಲ್ಲಿನೂ ಭಗವಂತನ mind, continuously back of their mind ಅಂತ ಚಾರ್ಜ್ ಇತ್ತು. ಇಟ್ಸ್ ಇಂಪಾಸಿಬಲ್ ಫಾರ್ ಅಸ್, ಬಟ್ ಅಟ್ ಲೀಸ್ಟ್ ನಾವು ಅದಕ್ಕೆ ಇದೆಲ್ಲ ಆಗಲ್ಲ ಅಂತ ಒಂದು ಆಶ್ರಮನ ದ್ವಾರ ಮಾಡ್ಕೊಳ್ತೀವಿ. ಆಶ್ರಮನವು ನಾವು ಮಾಡ್ತಾ ಇಲ್ಲವಲ್ಲ, ನಮ್ಗೆಲ್ಲ ಗೊತ್ತಿಲ್ಲ, ಮಾಡ್ತಾ ಇಲ್ಲ, ಏನಾದ್ರು ತಪ್ಪಾಯ್ತು ಅಂದ್ರೆ ಇಲ್ಲ ತಪ್ಪಾಗಿಲ್ಲ, ಯಾಕಂದ್ರೆ ಮದುವೆ ಎಂಬುವ ಒಂದು ಸಂಸ್ಕಾರ ಮಾಡಿದಾಗ ಅಲ್ಲಿ ನಿಷೇಕ ಮೋಸ ಮುಂತಾದ ಮಾಡಿದಾಗ ಆ ಮಂತ್ರಗಳನ್ನ ಮಾಡಿದಾಗ ಎವ್ರಿ ಟೈಮ್ ನೀವು ಬಂದು ಏನಾದ್ರು ಹೋಮ ಹವನ ಏನಾದ್ರು ಮಾಡುವಾಗ ಅಲ್ಲಿ ಷೋಡಶ ಸಂಸ್ಕಾರಗಳೆಲ್ಲ ಅನ್ವಾದಾನ ಮುಂತಾದ ಮಾಡಿ ಆಚಾರ್ಯಕ್ಕಿಂತ ಪುರೋಹಿತ ಪುರೋಹಿತನ್ನ ಇಟ್ಟುಕೊಂಡ್ರೆ ಅವ್ರದ್ದೇನೋ ಪ್ರೊಸೀಜರ್ ಅದಕ್ಕೆಲ್ಲ ಮಾಡಿ ಮಾಡ್ತಾರೆ. ಸೊ ಇಟ್ ಆಲ್ ದಟ್ ಈವನ್ ಲೌಕಿಕ ರೀತಿಯಲ್ಲಿ ದಿಸ್ ಇಸ್ ಅನ್ ಅಕ್ಸೆಪ್ಟೆಡ್ ಹ್ಯಾವಿಂಗ್ ಚಿಲ್ಡ್ರನ್ ಹ್ಯಾವಿಂಗ್ ಎಂಜಾಯ್ಮೆಂಟ್ ನೋ ಬಡಿ ಇಟ್ ಈಸ್ ಅಕ್ಸೆಪ್ಟೆಡ್ ಅಂಡ್ ದ ವುಮೆನ್ ಇಲ್ಲಿ ತಗೊಳ್ಳೋದು ಯಾವ್ದಕ್ಕೆ ಅದಕ್ಕೆ ಆಗ್ತದೆ ವುಮೆನ್ ಯಾಕೆಂದ್ರೆ ಆ ಗರ್ಭಕೋಶ ಅಂತ ಒಳಗೆ ತಗೊಳ್ಳೋದು. ಸೊ ವುಮೆನ್ ಇಸ್ ಕನ್ಸಿಡರ್ಡ್ ವೆರಿ ಸೇಕ್ರೆಡ್. ಗರ್ಭಕೋಶದಲ್ಲಿ ಪ್ರವೇಶ ಮಾಡಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಬೇಕಂದ್ರೆ ದೇರ್ ಆರ್ ನಿಯಮಗಳಿದೆ. ಇಷ್ಟಕ್ಕೆ ಬಂದಂತೆ ನಾವು ಏನೇನೋ ಹಾಕೊಂಡು ದೇರ್ ಆರ್ ಡಿಸಿಪ್ಲಿನ್ ದೇರ್ ಆರ್ ರೂಲ್ಸ್ ನಾವು ಒಳಗೆ ಹೋಗಲಕ್ಕೆ. ಸೇಮ್ ಥಿಂಗ್ ದಿಸ್ ಇಸ್ ಕನ್ಸಿಡರ್ಡ್ ಎ ವುಮೆನ್ಸ್ ಗರ್ಭಕೋಶ ಇಸ್ ಕನ್ಸಿಡರ್ಡ್ ವೆರಿ ಸೇಕ್ರೆಡ್ ಆಗತ್ತೆ ಅಲ್ಲಿ. ಯಾಕೆ ಅಂದ್ರೆ ಅಲ್ಲಿ ಆ ಒಂದು ದೇವರು ಆ ಒಂದು ರೇಸಸ್ಸು ಇದರಿಂದ ಆ ದೇವರು ಹುಟ್ಟುತ್ತ ದೇವರ ಜನನ ಐದು ಸಂಖ್ಯ ರೂಪ ಪ್ರತ್ಯೇಕವಾಗಿ ಹೆಚ್ಚಾಗತ್ತೆ. ಅದಕ್ಕೆ ಈ ಹೊತ್ತು ನಾವು ಗರ್ಭಿಣಿ ಸ್ತ್ರೀಯರು ಯಾರಿದ್ರು ನಾವು ಗೌರವ ಕೊಟ್ಟೆ ಅಯ್ಯೋ ಪಾಪ ಹೆಲ್ಪ್ಲೆಸ್ ಅಂತಿಲ್ಲ, ಏನೋ ಒಂದು ಗೌರವ ಕೊಡ್ತೀವಿ. ವಿ ಸೀ ಸಮ್ ಜನರಲ್ಲಿ ವೆಲ್. ಸೊ ಹೀಗೆ ಅನೇಕ ಅನೇಕ ಸಂಸ್ಕಾರಗಳು ಶ್ರೀಮಂತ ಮುಂತಾದೆಲ್ಲ ಮಾಡ್ತೀವಿ. ಅವ್ರನ್ನ ನೋಡೋವಾಗ ಬರೀ ಕೈಗೆ ಹೋಗೋದಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗೋವಾಗ ಬರೀ ಕೈಲಿ ನಾವು ಹೋಗೋದಿಲ್ಲ, ಹಾಗೇನೆ ಇದನ್ನ ಒಂದು ಗರ್ಭಿಣಿ ಸ್ತ್ರೀ ನೋಡೋವಾಗ ಏನಾರ್ಥಪಡೋದು. ಸೊ ಇಟ್ ಈಸ್ ಕನ್ಸಿಡರ್ಡ್ ಸ್ಪೆಷಲ್ ಬಿಕಾಸ್ ಐದು ರೂಪದಿಂದ ಅಲ್ಲಿ ವಿಶೇಷವಾಗಿ ಭಗವಂತ ಇತ್ತು. ದ ವೆರಿ ಪ್ರಾಸೆಸ್ ಆಫ್ ಆ ಮಗು ಹುಟ್ಟೋದು ಮಗು ಬೆಳೆಯೋದು ಎವ್ರಿಥಿಂಗ್ ಅವ್ರಿಗೆ ವಾಮದೇವ ಅಂಬುವನಿಗೆ ಅವನು ಶಿಶುವಾಗ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಇದೆಲ್ಲ ದೇವರದೆಲ್ಲ ನೋಡ್ತಾ ನೋಡ್ತಾ ಇದನಂತೆ. ಎಷ್ಟು ಐದು ರೂಪದಿಂದ ಅವನು ಮಾಡುವಂತ ಕೆಲಸ ಅದೇ ಪರೀಕ್ಷಿತ ಏನು ಅದೇ ಹೇಳ್ತಾರೆ ಹಾಗೆ ಕೃಷ್ಣ ರಕ್ಷಣೆ ಮಾಡಿದ ಅಂತ ಅವ್ರು ನೋಡ್ತಾರ ಅಂತ ಹೇಳ್ತಾರೆ. ಸೊ ಹೀಗೆ ಈ ಗರ್ಭಕೋಶ ಸೊ ದಟ್ ಇಸ್ ಕನ್ಸಿಡರ್ಡ್ ಪವಿತ್ರವಾದ ಸ್ಥಳ. ಇಷ್ಟಕ್ಕೆ ಬಂದಂತವ್ರಿಗೆ ಪ್ರವೇಶ ಇಲ್ಲ. ಹಾಗೆ ನಾವು ಒಂದು ಧರ್ಮದಿಂದ ಒಂದು ಒಂದು ಗೃಹಪತಿ ಗೃಹಸ್ಥ ಜೀವನವನ್ನ ನಡೆಸಿದಾಗ ದಟ್ ವುಮೆನ್ ಇಸ್ ರೆಸ್ಪೆಕ್ಟೆಡ್. ಅವಳು ಎಲ್ಲಾ ಭೋಗವೂ ಮಾಡಿದ್ರು ಶಿ ಇಸ್ ರೆಸ್ಪೆಕ್ಟೆಡ್ ಬಿಕಾಸ್ ಅಲ್ಲಿ ಏನ್ ಅವಳು ಮಾಡ್ತಾಳಂದ್ರೆ ಶಿ ಈಸ್ ವೆಡೆಡ್ ಟು ದಟ್ ಒನ್ಲಿ ಪರ್ಸನ್. ಅಂದ್ರೆ ಋತುಕಾಲದಲ್ಲಿ ಅವನ ಪ್ರವೇಶ ಒಂದೇ ಆಗತ್ತೆ ಅವಳಿಗೆ. ಸೊ ಇತರ ಒಂದು ಅನ್ಯದು ಎಂಬುದು ಇಲ್ಲ. ಅದಕ್ಕೆ ದೇ ಆರ್ ಹೈಲಿ ರೆಸ್ಪೆಕ್ಟೆಡ್. ಏನಿದ್ರು ಅದನ್ನೇ ಹೇಳ್ತಾರೆ ಪತಿಯೊಡನೆ ತನ್ನ ಪತಿ ಆಬ್ವಿಯಸ್ ಆಗಿದ್ದು ತನ್ನ ಪತಿಯನ್ನ ಮನಬಂಧ ತೆರದಲ್ಲಿ ಅಂದ್ರೆ ಅಲ್ಲಿ ಹೇಳ್ತಾರೆ ಮನಸ್ಸಿಗೆ ಬಂದಂತಲ್ಲ ಇಲ್ಲ ಮನಬಂಧ ತೆರದಲ್ಲಿ ಅಂದ್ರೆ ಅವರ ಮನಸ್ಸು ಈಚ್ ಗಂಡನ ಮನಸ್ಸು ಹೆಣ್ಣಿನ ಮನಸ್ಸು ಆ ಮನಸ್ಸಿಗೆ ಹೊಂದಾಣಿಕೆ ಆಗಬೇಕು. ಆ ಮನಸ್ಸಿಗೆ ಹೊಂದಾಣಿಕೆ ಆಗಿ ಮನಸ್ಸಿಗೆ ಬಂದ ತೆರದಲ್ಲಿ ಅಂದ್ರೆ ಅಲ್ಲಿ ದೇವರ ಪ್ರೇರಣೆಯನ್ನು ಮನದೊಳಗೆ ತಾಣಿಕ್ ಮಾಡಿದೆ ಆ ಮನಸ್ಸು ದೇವರು. ಯಾಕೆ ಅಂದ್ರೆ ಅದು ಯಾವುದು ಆಗೋದಿಲ್ಲವೆಲ್ಲ ಅಂದ್ರೆ ಅವನಿಗೆ ಮನಸ್ಸಿನ ಆ ಪ್ರೇರಣೆಯನ್ನ ಆ ಟೈಮ್ಲಿ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಮನಸ್ಸು ಎಲ್ಲಿ ಹೋಗುತ್ತೆ ಅದು ಭಗವಂತನೇ ಮಾಡಿಸ್ತಾನೆ. ಭಗವಂತನ ಮನದ ತೆರದಂತ ಒಂದು ಇನ್ನೊಂದು ಭಗವಂತನ ಮನಸ್ಸಿಗೆ ಬಂದ ತೆರದಲ್ಲಿ ನಮ್ಮ ಅವನಲ್ಲಿ ಇರುವಂತ ಬಿಂಬರೂಪ. ಯಾಕೆಂದ್ರೆ ಮಗು ಹುಟ್ಟಬೇಕು ಎಂಬುದು ಇರುತ್ತೆ. ಸೊ ಆ ಭಗವಂತ ಅದು ನಿಶ್ಚಯ ಮಾಡ್ಕೊಂಡೆ ಪ್ರತಿ ನೆಕ್ಸ್ಟ್ ಪದ್ಯದಲ್ಲಿ ಅದು ಬರುತ್ತೆ. ಸೊ ಹೀಗೆ ಮನಸ್ಸು ಬಂದ ತೆರದಲ್ಲಿ ಇನ್ನೊಂದು ಮುಖದಿಂದ ಇದಕ್ಕೆ ಹೇಳ್ತಾರೆ ಫಸ್ಟ್ ಮೇಲೆ ಮನಸ್ಸಿಗೆ ಪತಿಯೊಡನೆ ಅವರಿಗೆ ಮನಸ್ಸಿಗೆ ಬಂದ ತೆರದಲ್ಲಿ ಅಂದ್ರೆ ಮನಸ್ಸು ಹೊಂದಾಣಿಕೆ ಆಗುವಂತ ರೀತಿಯಲ್ಲಿ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿನು ಯು ಎಂಜಾಯ್ ದ ಮ್ಯಾರಿಟಲ್ ಬ್ಲಿಸ್ ಆರ್ ಜಾಯ್ ವಾಟ್ ಎವರ್ ಅದು ಯು ದಿನಾಗಲೂ ಅವಳು ಮಾಡಿದನ್ನು ಪ್ರತಿ ದಿವಸದೇ ರಮಿಸಿ ಸಂತೋಷದಿಂದ ಇರ್ತಾಳ ಅವಳು. ರಮಿಸಿ ಮೋದಿಸಿ ಸುಖ ಮೋದಿಸಿ ಅಂದ್ರೆ ರಮಿಸಿ ಮೋದಿಸಿ ಅಂದ್ರೆ ಯು ರಿಕಲೆಕ್ಟ್ ರಿಕಲೆಕ್ಟ್ ಅಂದ್ರೆ ಅದಕ್ಕೆ ಹೇಳ್ತಾರೆ ಗೌರಿ ಪೂಜೆ ಅಂತ ಅದೆಲ್ಲ ಮಾಡುವಾಗ ಅದು ಮನೋವಾಕ್ ಪೂಜೆ ಅಂದ್ರೆ ಅದು ಹೇಗೆ ಅಂತ ಹೇಳ್ತಾರೆ ಯಾವಾಗ ಇನಿಷಿಯಲ್ ಕೇಸ್ ಯಾವಾಗ ನೋಡಿದ್ರು ವೆನ್ ಯು ಗೆಟ್ ಮ್ಯಾರೀಡ್ ಅಂಡ್ ಯು ಗೋ ಥ್ರೂ ದಟ್ ಯಾವಾಗ ನೋಡಿದ್ರೆ ಯು ಮಿಸ್ ಈಚ್ ಪರ್ಸನ್ ಆಫನ್ ಶುಡ್ ಮಿಸ್ ದ ವೈಫ್ ವೆನ್ ಯು ಸೇ ಹ್ಯಾವಿಂಗ್ ಎ ನೈಸ್ ಫುಡ್ ವಾಟ್ ಎವರ್ ಇಟ್ ಇಸ್ ವೆನ್ ಯು ಸೀ ದ ಫ್ಲವರ್ ವೆನ್ ಯು ಸೀ ಸಮಥಿಂಗ್ ನೈಸ್ ಅವನಿಗೆ ಹೆಂಡತಿ ನೆನಪು ಬರುತ್ತಂತೆ. ಹೆಂಡತಿಗೆ ಅವಳು ಏನೇ ಬಂದೆ ಯಾರು ಅದೇ ಬಂದೆ ಯಾರ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್ ಒಂದೊಂದು ವಾಟ್ ಎವರ್ ಇದು ಕಾವ್ಯ ಇದಿಲ್ಲ ಇದನ್ನ ಎಕ್ಸಾಜರೇಟ್ ಮಾಡಿನೂ ತೋರಿಸ್ತಾರಲ್ಲ. ಸೊ ಎಲ್ಲೆಲ್ಲಿ ನೋಡಿದ್ರು ಆ ಹುಡುಗಿ ಹೆಣ್ಣಿನ ನೆನಪು ಹೇಗೆ ಬರುತ್ತೆ, ಇವಳಿಗೇನು ಎಲ್ಲಾ ಕಾರ್ಯದಲ್ಲಿನು ಆ ಗಂಡನ ನೆನಪೇ ಬರ್ತಾ ಇರುತ್ತೆ. ಹೀಗೆ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಹೀಗೆ ಮೋದಿಸಿ ಅದನ್ನ ಸೊ ಆಲ್ ದ ಟೈಮ್ ದ ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ತಾರ. ಇಷ್ಟು ಮಾಡಿದ್ರು ಮಾಡಿ ಏನ್ ಮಾಡ್ತಾಳೆ ಆ ಋತುಕಾಲದಲ್ಲಿ ಮಕ್ಕಳನ್ನ ಪಡೀತಾಳೆ. ಸುತರ ನಾಟ್ ಒನ್ ಚೈಲ್ಡ್ ಸುತರ ಪಡೆದು ಅಂದ್ರೆ ಅದೇ ಮಕ್ಕಳನ್ನ ಮೆನಿ ಚಿಲ್ಡ್ರನ್ ಸುತರ ಪಡೆದು ಇಷ್ಟು ಮಾಡ್ತಾಳೆ ಅವಳು. ಇಷ್ಟು ಮಾಡಿದನ್ನು ಹಿ ಇಸ್ ರೆಸ್ಪೆಕ್ಟೆಡ್ ಅಸ್ ವಾಟ್ ಆ ಎ ಗುಡ್ ವೈಫ್ ಅಂತ ಮಾತ್ರ ಇಲ್ಲ, ಅವಳನ್ನ ಸುತರ ಪಡೆದು ಇಳೆಯೊಳಗೆ ಇಳೆಯೊಳಗೆ ಈ ಭೂಮಿಯಲ್ಲಿ ಇಳೆಯೊಳಗೆ ದೇವಲೋಕಕ್ಕೆ ಹೋಗ್ಬೇಕಾಗಿಲ್ಲ, ಇಳೆಯೊಳಗೆ ಜಿತೇಂದ್ರಿಯ ಅವಳನ್ನ ಜಿತೇಂದ್ರಿಯ ಅಂತ ತರಿಸ್ತಾರಂತೆ. ಎಷ್ಟು ಆಶ್ಚರ್ಯ, ಬಿಕಾಸ್ ಮನಸ್ಸು ಎಲ್ಲೆಲ್ಲಿ ನೋಡಿದ್ರು ಗಂಡನ ನೆನಪೆ ಬರ್ತಾ ಇರುತ್ತೆ. ಆ ಪ್ರತಿ ದಿವಸವೂ ರಮಣ ಕ್ರೀಡೆಗಳು ಇರುತ್ತೆ, ಆಮೇಲೆ ಮಕ್ಕಳು ಇರ್ತಾರೆ, ಮಕ್ಕಳು ಪಡೆಯುವಾಗ ಅದು ಒಂದು ಸೋಮ ಇದ್ರನ್ನು ಅವಳಿಗೆ ಜಿತೇಂದ್ರಿಯ ಅಂದ್ರೆ ಎಲ್ಲ ಇಂದ್ರಿಯವನ್ನು ಗೆದ್ದವಳು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ವಿಶ್ವ ಉಪಸ್ಥ ಜಯ ಅಂದ್ರೆ ಎಲ್ಲ ಇಂದ್ರಿಯ ಗೆದ್ದಿದೆ ಏನಂದ್ರೆ ಮುಖ್ಯವಾಗಿ ಗೆಲ್ಲಲಕ್ಕೆ ಕಷ್ಟವಾದ ಇವಾಗ ಸಿನಿಮಾ ಮುಂತಾದೆಲ್ಲ ಬೇಡ ಅಂತ ನಾನು ಕಣ್ಣನ್ನ ಗೆದ್ದಿದ್ದೀನಿ ಚಕ್ಷೇಂದ್ರಿಯವನ್ನ ಗೆದ್ದಿದ್ದೀನಿ ಅಂತ ಯಾರು ಹೇಳಲ್ಲ. ದಟ್ ಈಸ್ ಪಾಸಿಬಲ್, ಯು ಜಸ್ಟ್ ಸಾರ್ವ್ ಈಚ್ ಇಂದ್ರಿಯ ಅಂಡ್ ಇಟ್ ಈಸ್ ಪಾಸಿಬಲ್. ಎರಡು ಮಾತ್ರ ಹೇಳ್ತಾರೆ ಜಿತೇಂದ್ರಿಯ ಅಂತ ಬರುವಾಗ ಈ ನಾಲಿಗೆ ಗೆಲ್ಲೋದು, ನಾಲಿಗೆಯನ್ನ ಕಂಟ್ರೋಲ್ ಮಾಡೋದು ಬೇರೆ, ನಾಲಿಗೆಯನ್ನ ಗೆಲ್ಲೋದು ಬೇರೆ. ನಾಲಿಗೆಯನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ವಾಟ್ ವಿ ಡೂ ಇನ್ ಏಕಾದಶಿ ಚಾತುರ್ಮಾಸ ವಿ ಜಸ್ಟ್ ಒಂದು ಗ್ರೇಟ್ ಇಫರ್ಟ್ ವಿ ಆರ್ ಕಂಟ್ರೋಲಿಂಗ್ ಅವರ್ ಜಿಹ್ವೇಂದ್ರಿಯ. ಜಯ ಜಿಹ್ವೇಂದ್ರಿಯ ಜಯ ಅಂಬೋದು ಯಾವುದು ಅಂದ್ರೆ ಜಯ ಅಂತ ಹೇಳುವಾಗ ಇಟ್ ಈಸ್ ಸ್ವಾಭಾವಿಕವಾಗೇ ಹೋಗೋದಿಲ್ಲ, ಜಸ್ಟ್ ಲೈಕ್ ಹಾಗೆ ನಮ್ಗೆ ಕೆಲವರಿಗೆ ಗಾರ್ಲಿಕ್ ಆನಿಯನ್ ಅಂದ್ರೆ ಅದು ಹೋಗೋದಿಲ್ಲ, ಅಸಹ್ಯ ಆಗತ್ತೆ. ಸೊ ನ್ಯಾಚುರಲಿ ಇಟ್ ಡಸಂಟ್ ಗೋ ಟುವರ್ಡ್ಸ್ ದಟ್ ಫುಡ್ ಹೇಗಾಗತ್ತೆ ಹಾಗೇನೆ ಜಿಹ್ವೆಯ ಜಯ ಅಂದ್ರೆ ನ್ಯಾಚುರಲಿ ಇಟ್ ಡಸಂಟ್ ಗೋ ಫಾರ್ ಆಲ್ ದಟ್. ಸೊ ಅದನ್ನ ಅದು ಯಾವಾಗ ಪೂರ್ತಿಯಾಗಿ ಬರುತ್ತೆ ಅಂದ್ರೆ ಇದು ಫ್ರಮ್ ಔಟ್ ಸೈಡ್ ವಿ ಕೆನಾಟ್ ಗಾಜ್ ಎ ಪರ್ಸನ್ ಜಿತೇಂದ್ರಿ. ಅವರು ಒಂದು ನಾಲಿಗೆಯನ್ನ ಗೆದ್ದಿದ್ದಾರಾ ಇಲ್ಲವಾ ನಮ್ಗೆ ಗೊತ್ತಾಗಲ್ಲ, ದೇವ್ ಕೂಡ ಬಿನ್ ಕಂಟ್ರೋಲಿಂಗ್ ಇಟ್ ವಿತ್ ದರ್ ಮೈಂಡ್ ವೆರಿ ಇಫೆಕ್ಟಿವ್ಲಿ. ಅದು ಜಯ ಅಂತ ಹೇಳೋದಿಲ್ಲ, ಕಂಪ್ಲೀಟ್ ಜಯ ಆಗೋದು ಅಪರೋಕ್ಷ ಜ್ಞಾನದಲ್ಲಿ ಆಗತ್ತಂತ. ಅದು ಅಪರೋಕ್ಷಗಳಿಗೆ ಹೇಳುವಂತದ್ದು, ಬಟ್ ನಮ್ಗೆ ಅದು ಸಾಧನೆ ಆಗತ್ತೆ. ವಿ ಜಸ್ಟ್ ಕಂಟ್ರೋಲ್ ಇಟ್, ನಿಯಮನ ಮಾಡೋದು, ಕಂಟ್ರೋಲ್ ಮಾಡೋದು, ಇದು ಮಾಡ್ತೀವಿ. ಸೊ ಯಾರಿಗೆ ಈ ಜಿಹ್ವ ಮತ್ತು ಉಪಸ್ಥ ಅಂತ, ಉಪಸ್ಥ ಅಂದ್ರೆ ಇದು ಎರಡು ಕಂಟ್ರೋಲ್ ಕಂಪ್ಲೀಟ್ ಆಗಿ ಆಗತ್ತೋ ಅವರಿಗೆ ಮಾತ್ರ ಜಿತೇಂದ್ರಿಯ ಅಂತ ಕರೀತಾರೆ. ಬಿಕಾಸ್ ದೇ ಆರ್ ದ ಮೋಸ್ಟ್ ಡಿಫಿಕಲ್ಟ್ ಟು ಡೂ ಇಟ್ ಅಂತ. ಸೊ ಹಾಗೆ ಅದಕ್ಕೆ ಬಟ್ ಇವಳಿಗೆ ಈ ಹೆಂಗಸರನ್ನ ಹೂ ಆರ್ ಇನ್ ದಟ್ ಧರ್ಮದ ಚೌಕಟ್ಟಲ್ಲಿ ಮಕ್ಕಳನ್ನ ಪಡೆದು ಎಲ್ಲ ಮಾಡುವಂತ ಹೆಂಗಸರನ್ನ ಜಿತೇಂದ್ರಿಯಳೆಂದು ಕರೆತವಳು. ಯಾರು ಕರೀತಾರೆ ಅಂದ್ರೆ ತಗೊಳ್ಳಿ ನೀವು ಯಾವ ಫಂಕ್ಷನ್ ಏನಾದ್ರೂ ಮುತ್ತೈದೆಯನ್ನ ಕರೆದು ಅವರಿಗೆ ಎಲ್ಲ ಲಕ್ಷ್ಮಿಗೆ ಮಾಡುವಂತ ಲಕ್ಷ್ಮಿ ಅಂತ ಭಾವ, ಲಕ್ಷ್ಮಿ ಅವಳೊಳಗೆ ಇದ್ದಾಳೆ ಅಂತ ಭಾವನೆ ಮಾಡಿ ಎಲ್ಲ ಉಪಚಾರಗಳು ಅದು ಮಾಡಿ ಎಲ್ಲ ಮುತ್ತೈದೆಗೆ ನಾವು ಎಷ್ಟೆಲ್ಲ ಮಾಡ್ತೀವಿ. ಸೊ ಅಷ್ಟು ಅವ್ರಿಗೆ ಮಾಡಿದ್ರು. ಸೊ ಜಿತೇಂದ್ರಿಯಳೆಂದು ಕರೆದು ಅವಳನ್ನ ಗೌರವವೂ ಮಾಡ್ತೀವಿ ನಾವು. ದ ಲಾಂಗರ್ ಒನ್ ಇಸ್ ಮ್ಯಾರೇಡ್ ಅಂಡ್ ಪೀಪಲ್ ಹ್ಯಾವ್ ಚಿಲ್ಡ್ರನ್ ಇವರಿಗೆ ವಿಶೇಷವಾಗೂ ಮಾಡ್ತೀವಿ. ಸೊ ಜಿತೇಂದ್ರಳೆಂದು ಕರೆಸುವಳು ಹಾಗೆ ಅಂತ ಕೊಡ್ತಾ ಇದ್ದಾರೆ. ಹೀಗೆ ಇಲ್ಲಿ ಏನು ಸೊ ಹಾಗೆ ಅವಳನ್ನ ರಕ್ಷಣೆ ಇದು ನಮ್ಮ ಅನುಭವದಲ್ಲಿ ನಾವು ನೋಡುವಂತದ್ದು. ಅದಕ್ಕೆ ಕಂಪೇರ್ ಮಾಡ್ತಾರೆ ಹೇಗೆ ಅಂದ್ರೆ ಕೃತಿಪತಿ ಕಥಾಮೃತ. ಇಲ್ಲಿ ಏನು ದೇವರು ಈ ಹಿಂದಿನ ಪದ್ಯದಲ್ಲಿ ಹೇಳಿದಾರಲ್ಲ ದೇವತೆಗಳಿಗೆ ಪಾಪಲೇಪ ಇಲ್ಲ ಅಂತ, ದೇವತೆಗಳಿಗೆ ಇಲ್ಲ, ದೇವತೆಗಳನ್ನ ಹಾಗೆ ಚಿಂತನೆ ಮಾಡುವ ಭಕ್ತರಿಗೇನು ಆ ದೋಷ ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಇಲ್ಲಿ ಪತಿ ಯಾರು ಅಂದ್ರೆ ಪತಿ ಅಂದ್ರೆ ಭಗವಂತನೇ ಪತಿ ಅಂತ ಹೇಳ್ತಾರೆ. ಅವನು ಒಬ್ಬನೇ ಪತಿ, ಉಳಿದವರೆಲ್ಲ ಪತ್ನಿಯರು, ಎಲ್ಲ ಗಂಡಸರು ಹೆಂಗಸರು ಎಲ್ಲಾರನ್ನೂ ಸೇರ್ತಾರೆ. ಯಾಕೆ ಪತಿ ಅಂದ್ರೆ ಸ್ವತಂತ್ರ ಇರುವವನು ಪತಿ. ಇಲ್ಲಿ ಪತಿಯೊಡನೆ ಮನೆ ಬಂದ ತೆರದಲ್ಲಿ ಅಂದ್ರೆ ಆ ಒಂದು ಗಂಡನಿಗೆ ಅಧೀನಳಾಗಿ ಅವಳು ಇದ್ದಾಳೆ ಅಂತಂದ, ಅಧೀನವಾಗಿದ್ದಾಳೆ ಅಂತ ಅರ್ಥದ್ರಿ ಬರ್ತ. ಪತಿಯೊಡನೆ ಅಂತ ಬಂದಿದೆ, ಪತಿಯೊಡನೆ ಪತಿ ಪತ್ನಿ ಅಂತಂದಾಗ ಹಸ್ಬೆಂಡ್ ಇಸ್ ಕನ್ಸಿಡರ್ಡ್ ಸುಪೀರಿಯರ್, ವೈಫ್ ಇಸ್ ಇನ್ಫೀರಿಯರ್. ಯಾವ ದೃಷ್ಟಿಕೋನದಲ್ಲಿ ಅಂದ್ರೆ ಈ ಧರ್ಮದಿಂದ ಅಂದ್ರೆ ಆ ಹುಡುಗ ಆ ಒಂದು ಗುರುಕುಲವಾಸ ಅಂದ್ರೆ, ಗುರುಕುಲವಾಸ ಅಂದ್ರೆ ಬೇಸಿಕಲಿ ಏನು, ಆ ಜ್ಞಾನವನ್ನ ಪಡೆದಿದ್ದಾನೆ. ಹುಡುಗಿಗೆ ಇನ್ನೂ ಶಿ ಇಸ್ ಓನ್ಲಿ ಇನ್ ದ ಥಿಯರಿ ಪ್ರಾಕ್ಟೀಸ್ ಮಾಡೋ ಒಂದು ಪದ್ಧತಿ ಗೊತ್ತಿದೆ ಅವಳಿಗೆ, ಇನ್ನು ಶಾಸ್ತ್ರ ಬಂದಿಲ್ಲ. ಸೊ ಆದ ಕಾರಣದಿಂದ ಬೇಸ್ಡ್ ಆನ್ ಭಗವಂತ ಜ್ಞಾನವನ್ನ ಇಟ್ಟುಕೊಂಡು ಅವನನ್ನ ಪತಿ, ಅವನು ಅವನು ಗುರು, ಇವಳು ಶಿಷ್ಯ, ಈ ರೀತಿಯಾಗಿ ಆ ಕಾಲದಲ್ಲಿ ಇತ್ತು. ಏನಿಲ್ಲದಿದ್ರು ಸರಿಯಾಗಿ ಉಪನಯನ ಮಾಡಿ ಆ ಒಂದು ಮೂರು ಹೊತ್ತು ಸಂಧ್ಯಾನ ತಿಳಿದು ಹಾಗ ಮಾಡ್ತಾಳೆ, ಏನು ಮಾಡ್ತೀವಿ, ಏನು ಪ್ರಾಯಶ್ಚ ಅದು ತಿಳಿದು, ಬರೀ ಮಂತ್ರ ರಿಸೈಟೇಷನ್ ಎಲ್ಲ ಹಾಗೆ ಮಾಡುವವರಿಗೆ ಕೊಡ್ತಾ ಇದ್ರು. ಸೊ ಆದ ಕಾರಣದಿಂದ ಹಸ್ಬೆಂಡ್ ವಾಸ್ ಕನ್ಸಿಡರ್ಡ್ ಅಸ್ ಎ ಪತಿ, ರಕ್ಷಣೆ ಮಾಡುವವನು ಅಂತ. ರಕ್ಷಣೆ ಮಾಡೋದು ಅಂದ್ರೆ ದುಡ್ಡು ಕಾಸು ಸಂಪಾದನೆ ಎಲ್ಲರೂ ಮಾಡ್ತಾರೆ. ಸೊ ರಕ್ಷಣೆ ಮಾಡೋದು ಅಂದ್ರೆ ಈ ಧರ್ಮ. ಅದಕ್ಕೆ ಅದು ಹೊಣೆಗಾರಿಕೆ ಒಂದು ಫ್ಯಾಮಿಲಿಲಿ ಹಸ್ಬೆಂಡ್ ಗೆ ಯಾಕೆ ಕೊಡ್ತಾರಂದ್ರೆ ಹಿ ಇಸ್ ದ ಒನ್ ಹೂ ಈಸ್ ಎಜುಕೇಟೆಡ್ ಅಂಡರ್ ಅ ಗುರುಕುಲದಲ್ಲಿ ಗುರುವಿನಿಂದ ಕಲ್ತಿದ್ದಾನೆ. ಸೊ ಹಿ ಮಸ್ಟ್ ಬಿ ನೋಯಿಂಗ್ ಇಟ್, ಸೊ ಹಿ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಹಾಗಾಗತ್ತೆ. ಸೊ ಹೀಗೆ ಪತಿ ಇಲ್ಲಿ ಏನು ಪತಿ ಅಂದ್ರೆ ಭಗವಂತನೇ ಪತಿ. ಪತಿ ಅಂದ್ರೆ ದಪ್ಪ ಪಾತಿ ಪತಿ ಅಂದ್ರೆ ರಕ್ಷಣೆ ಮಾಡುವನು, ಕಂಪ್ಲೀಟ್ ಆಗಿ ರಕ್ಷಣೆ ಮಾಡುವನು ಎಂಬುದು ಮೂಲ ಮುಖ್ಯ ವೃತ್ತಿಯಿಂದ ಭಗವಂತನಿಗೆ ಆಗತ್ತೆ. ಸೊ ಇವನು ಕೃತಿಪತಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾರಾಯಣ ಅಂತ ಹೇಳ್ತಾ ಇಲ್ಲ, ಹರಿ. ಹರಿ ಇಸ್ ಆಬ್ವಿಯಸ್ ಬಿಕಾಸ್ ಇಷ್ಟು ತನಕ ಬಂದಿದೆ. ಕೃತಿಪತಿ, ಕೃತಿಪತಿ ಪ್ರದ್ಯುಮ್ನನ್ನ ಹೇಳ್ತಾರೆ. ಕೃತಿಪತಿ ಆ ಕೃತಿ ದೇವಿ ಪ್ರದ್ಯುಮ್ನ ಪದ್ಯದಲ್ಲಿ ನಾವು ಬಂದಿದ್ದೆ. ಕಾಮನಯ್ಯನ ಪರಮ ಸತ್ಕರುಣಾವಲೋಕ, ಕಾಮನಯ್ಯನೇ ಬಂದಿದ್ದ. ಇಲ್ಲಿನ ಕಾಮನಯ್ಯ, ಕಾಮನಯ್ಯ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಬಂದು ಕಾಮನ ತಾಯಿ ಆದಂತ ಕೃತಿ. ಸೊ ಕಾಮನನ್ನೇ ಹುಟ್ಟಿಸಿದ ಕೃತಿ ಮತ್ತು ಪ್ರದ್ಯುಮ್ನ. ಈ ಪ್ರದ್ಯುಮ್ನ ಕೃತಿಯನ್ನು ಹೇಳುವ ಮೂಲಕವಾದ ವಿಷ್ಣು ಅಂದ್ರೆ ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮ ಧರ್ಮದಲ್ಲಿ ಮುಖ್ಯವಾಗಿ ಆ ದೇವರು ನಮ್ಮನ್ನ ಮಾಧ್ಯಮವಾಗಿ ಇಟ್ಟುಕೊಂಡು ಜೀವಗಳನ್ನ ಜೀವಕ್ಕೆ ದೇಹವನ್ನ ಕೊಟ್ಟು, ಸ್ಥೂಲ ದೇಹವನ್ನ ಕೊಟ್ಟು ಅದು ಹಾಗೆ ಮುಂದುವರಿಯುತ್ತೆ ಆಯಾ ಪರ್ಟಿಕ್ಯುಲರ್ ಇದು ಅವರವರ ಕರ್ಮಾನುಸಾರ. ಸೊ ಇಲ್ಲಿ ಮುಖ್ಯವಾಗಿ ಕೃತಿಪತಿ ಇವ್ರಿಗೆ ಹೇಗಿರುತ್ತೆ ಅಂದ್ರೆ ಆ ಕೃತಿಪತಿ ಪ್ರದಿನ ಅದೇ ಮದುವೆಯಲ್ಲಿನೇ ಈ ಮಂತ್ರಗಳನ್ನೇ ಹೇಳ್ತಾರೆ. ಆ ಸ್ತ್ರೀಯರಲ್ಲೇ ಆ ಹುಡುಗಿಯಲ್ಲಿ ಲಕ್ಷ್ಮಿ ಲಕ್ಷ್ಮಣ ಲಕ್ಷ್ಮಿ ಇರ್ತಾಳೆ, ಆ ಗಂಡನಲ್ಲಿ ಶ್ರೀಪತಿ ಇರ್ತಾನೆ ಅಂತಾನೆ ಹೇಳ್ತಾರೆ. ಸೊ ಹೀಗೆ ಇಲ್ಲಿ ಕೃತಿ ಮತ್ತು ಪ್ರದ್ಯುಮ್ನ ಇವರ ಮೂಲಕವಾಗಿ ಅದು ಬಂದಿದೆ ಅಂತ ಈ ಚಿಂತನೆ ಮಾಡೋ ಕೃತಿಗೆ. ಸೊ ಕೃತಿಪತಿ ಭಗವಂತನೇ ಆ ಲಕ್ಷ್ಮೀ ದೇವಿ ಪ್ರದ್ಯುಮ್ನ. ಪ್ರದ್ಯುಮ್ನನ್ನ ಅವಳು ತನ್ನ ಪತಿಯಾಗಿ ಭಾವನೆ ಯಾವಾಗಲೂ ರಕ್ಷಣೆ ಮಾಡುವಂತ ಕೆಲಸ. ಸೊ ಹಾಗೇನೆ ಇಲ್ಲಿ ಯಾರು ಕೃತಿ ಅಂದ್ರೆ ಎಲ್ಲ ಎಲ್ಲೆಯ ಆಲ್ ಅಶ್ವತಂತ್ರ ಎಲ್ಲರೂ ಸ್ಟಾರ್ಟಿಂಗ್ ವಿತ್ ಲಕ್ಷ್ಮಿ. ಕೃತಿಯಿಂದ ಶುರು ಮಾಡಿ ಎಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಪತ್ನಿಯರೇ ಆಗ್ತಾರೆ, ಅವನೇ ಪತಿ ಆಗ್ತಾರೆ. ಸೊ ಇವರುಗಳು ಏನ್ ಮಾಡ್ತಾರೆ ಆ ಪತಿಯಲ್ಲಿ ಮನಸ್ಸನ್ನೇ ಇಡ್ತಾರೆ. ಆ ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ. ಸೊ ಇವ್ರುಗಳು ಮಾಡುವಂತದ್ದು ಯಾವುದು ಅಂದ್ರೆ ಆ ಕೃತಿಪತಿ ಆ ಭಗವಂತನಲ್ಲಿ ಮನಸ್ಸಿರ್ತಾರೆ. ಹೇಗೆ ಮನಸ್ಸಿರ್ತಾರೆ ಅಂದ್ರೆ ಹೇಳ್ತಾರೆ ಪ್ರತಿ ಒಬ್ಬರಿಗೇನು ಪ್ರತಿ ಒಂದು ಯಜಮಾನನಿಗೆ ನಾರಾಯಣ ಮಹಾನಾರಾಯಣ ಉಪನಿಷತ್ ಎಲ್ಲಾ ಕಡೆನೂ ಇದು ಬರುತ್ತೆ. ಪ್ರತಿ ಒಬ್ಬನು ನಾನೇ ಒಂದು ಯಜಮಾನ. ಸೊ ಒಂದು ಹೆಂಡತಿ ಅಂತ ಒಂದು ಭಾವನೆ ಎಲ್ಲ ಜೀವರಲ್ಲಿನೂ ಹೆಂಡತಿ ಎಂಬ ಭಾವನೆ ಉಂಟು. ಇನ್ನೊಂದು ಏನು ಅಂದ್ರೆ ಗಂಡಸರಲ್ಲೇ ಸರಿ ಹೆಂಗಸರಲ್ಲೇನೆ ಸರಿ ಅವರನ್ನ ನಮ್ಮನ್ನ ನಾವು ಯಜಮಾನ ಎಂಬ ಭಾವನೆ ಮಾಡ್ಕೊಳ್ಳೋದು. ಅಂದ್ರೆ ನಮ್ಮ ಹೆಂಡತಿ ಯಾವುದು ಅಂದ್ರೆ ಶ್ರದ್ಧಾ ಪತ್ನಿ ಅಂತ ಹೇಳ್ತಾರೆ. ಅದು ಪಂಚಮಹಾಯಜ್ಞ ವಿಭೂತಿ ಸಂಹಿತೆಯನ್ನು ಬಂದಿದೆ. ಆ ಒಂದು ಬುದ್ಧಿ ವಿಲಾಸನಿ ಅಂತ ಬಂದಿದೆ. ಹಾಗೇನೆ ನಮ್ಮ ನಮ್ಮ ಬುದ್ಧಿ ಇದೆಲ್ಲ ಅದೇ ಹೆಂಡತಿ. ನಾನು ಯಜಮಾನ, ಆ ಬುದ್ಧಿ ಹೆಂಡತಿ. ಇಲ್ಲಿನೂ ಕೆಲಸ ಮಾಡೋದು ಯಾವುದು ಅಂದ್ರೆ ಇಲ್ಲಿ ಲಕ್ಷ್ಮೀನಾರಾಯಣರೇ ಇಟ್ಕೋಬೇಕು. ಅಥವಾ ಇನ್ನೊಂದು ವಿಧವಾಗಿ ತಕೊಂಡಾಗ ಈ ಬುದ್ಧಿ ಎಂಬುದು ನನ್ನ ಪತ್ನಿ, ನಾನು ಪತಿ, ನನ್ನ ಪತ್ನಿ ಬಂದು ಬುದ್ಧಿ. ಸೊ ಆ ಬುದ್ಧಿಯಲ್ಲಿ ವಿಹಾರ ಮಾಡಬೇಕು, ಆ ಬುದ್ಧಿಯಲ್ಲಿ ರಮಣ ಮಾಡಬೇಕು, ಬುದ್ಧಿಯಲ್ಲಿ ಮನಸ್ಸು ಬುದ್ಧಿಯಲ್ಲಿ ನನ್ನ ಮನಸ್ಸು ಆ ಬುದ್ಧಿಯಲ್ಲಿ ಯಜಮಾನನನ್ನ ಬುದ್ಧಿಯಲ್ಲಿ ಇಟ್ಟು ಅದು ಪತ್ನಿ, ಅದು ಮೂಲಕವಾಗ ಹುಟ್ಟುವಂತ ಕೂಸುಗಳು ಯಾವ್ದು ಅಂದ್ರೆ ದೇವರಲ್ಲಿ ಮನಸ್ಸಿಟ್ಟು ರಮಿಸೋದು ಅಂದ್ರೆ ಏನು, ಬುದ್ಧಿಯಲ್ಲಿ ರಮಿಸೋದು ಅಂದ್ರೆ ರಮಣ ಮಾಡೋದು ಅಂದ್ರೆ ಭಗವಂತನ ಚಿಂತನೆ. ಆ ಒಂದು ಹರಿತಾಂಸಾರದಲ್ಲಿ ಹೇಳಿಕೊಟ್ಟ ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡೋದು ರಮಣ ಮಾಡೋದು. ಆ ರಮಣ ಮಾಡಿ ಈ ಮಹಾತ್ಮರು ಈ ಭಗವಂತನ ದಾಸರು ಅದನ್ನ ರಮಣ ಮಾಡಿ ಅದು ಮೂಲಕವಾಗ ಅವರು ಸುತರ ಪಡೆತಾಳೆ. ಏನು ಪಡೆಯೋದು ಅಂದ್ರೆ ಇಲ್ಲಿ ಭಗವಂತನಲ್ಲಿ ಅದು ಕೇಳ್ತಾ ಕೇಳ್ತಾ ನಮ್ಗೆ ಅವನಲ್ಲಿ ಚೂರು ಜ್ಞಾನ ಬರುತ್ತೆ, ಭಕ್ತಿ ಬರುತ್ತೆ, ಮತ್ತು ಅವನಲ್ಲಿ ಆ ಇತರ ವಿಷಯಕ್ಕಿಂತ ಅವನಲ್ಲಿ ಪ್ರೇಮ ಜಾಸ್ತಿ ಆಗತ್ತೆ, ಅದನ್ನೇ ವೈರಾಗ್ಯ ಅಂತ ಹೇಳೋದು. ಸೊ ಹೀಗೆ ಜ್ಞಾನ ಭಕ್ತಿ ವೈರಾಗ್ಯ ಅಂಬುವ ಮಕ್ಕಳನ್ನ ಪಡೆಯೋದು. ಸೊ ಹೀಗೆ ಮಾಡ್ತಾರೆ. ಸೊ ಏನು ಜ್ಞಾನ ಭಕ್ತಿ ವೈರಾಗ್ಯ ಬುದ್ಧಿಯಿಂದ ಏನೇನು ಮಾಡ್ತಾರೆ ಅವರು ಅಂದ್ರೆ ಇಲ್ಲಿ ಹೇಳ್ತಾರೆ ಕೃತಿಪತಿ ಕಥಾಮೃತ. ಆ ಬುದ್ಧಿಯಲ್ಲಿ ದೇವರ ಬಗ್ಗೆ ಚಿಂತನೆ ಮಾಡ್ತಾರೆ ಅಂದ್ರೆ ಏನ್ ಚಿಂತನೆ ಮಾಡೋದು ಅಂದ್ರೆ ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ ಅಚ್ಯುತ ದಾಸನಿಗೆ ಅಂತ ದಾಸರಿಗೆ ಏನ್ ಕೊಟ್ಟಿದ್ದಾರೆ. ಸೊ ಭಗವಂತನ ಬಗ್ಗೆ ಕಂಡ ರೀತಿಯಲ್ಲಿ ಚಿಂತನೆ ಇಲ್ಲ. ಆ ಭಗವಂತನ ಅಚ್ಯುತ ಅಂತ ಅಚ್ಯುತ ಅಂದ್ರೆ ಬಿಂಬನಲ್ಲಿ ಇರುವಂತ ವಿಶ್ವದಾಸ ನಾಮದಲ್ಲಿ ಬಂದದ್ದೇ ಇದು ಅಚ್ಯುತಾನು. ಸೊ ಅಂದ್ರೆ ಅಚ್ಯುತಾನಂದ ಗೋವಿಂದನು ನಾವು ಹೇಳ್ತೀವಿ ಸ್ಥಾನದಲ್ಲಿ ನಾವು ಮಾಡುವಂತ ದೋಷಗಳು ಇದೆಲ್ಲ ಹೇಳುವಾಗ ಅಚ್ಯುತ ಅಂತ ಹೇಳ್ತೀವಲ್ಲ. ಸೊ ಹೀಗೆ ಭಗವಂತನ ಆ ಒಂದು ಅಚ್ಯುತ ಎಂಬುದನ್ನ ಇಟ್ಟುಕೊಂಡು ಅದು ಒಂದು ಅಥವಾ ಕೃತಿಪತಿ ಅಚ್ಯುತ ಅಂತ ಆ ಗುಣ ಚಿಂತನೆಯನ್ನು ಮಾಡೋದು. ಆ ಗುಣ ಚಿಂತನೆಯಿಂದ ಅಚ್ಯುತ ದೇವರ ಕಾನ್ಸೆಪ್ಟ್ ಇದು ಅಚ್ಯುತ. ಚ್ಯುತನಾಗದವನು ಅಂದ್ರೆ ಏನು, ಚ್ಯುತನಾಗದೆ ಇರುವವನು ಅಂದ್ರೆ ಏನರ್ಥ ಅಂದ್ರೆ ಅಂದ್ರೆ ಅಕಾರ ವಾಚನಾದ ಭಗವಂತ ಅಂತ ಹೇಳ್ತೀವಿ. ಅದಕ್ಕೆ ಓಂ ಎಲ್ಲ ಹೇಳೋದು ಮೂಲ ಬೀಜ ಅಂತ ಹೇಳಿ ಅಂಬೋದು ಮೂರು ದೇವರನ್ನ ಅಸಾಧಾರಣ ಗುಣ ಅಂತ ಒಂದು ಅಕ್ಷರದಿಂದ ಹೇಳ್ಬೇಕು ಅಂದ್ರೆ ಅಂತಾನೆ ಹೇಳ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಭಗವಂತನಲ್ಲಿ ಮೂರು ಮುಖ್ಯವಾಗಿರುವಂತ ಮೂರು ಭೇದವನ್ನ ತಿಳಿಸಿಕೊಡುವುದು ಆಗತ್ತೆ. ಆಮೇಲೆ ವಿರೋಧವನ್ನ ತಿಳಿಸಿಕೊಡುವಂತದ್ದು ಆಗತ್ತೆ. ಇನ್ನೊಂದು ಆಭಾಸ ಅಂದ್ರೆ ಇಲ್ಲದೆ ಇರುವಂತದ್ದು ಆಭಾಸ ಅಲ್ಲ ಅಭಾವವನ್ನ ತಿಳಿಸಿಕೊಡೋದು. ಈ ಮೂರು ಅವನಲ್ಲಿ ಇರುವಂತ ವಿಶೇಷವಾದ ಗುಣಗಳು ಯಾರಲ್ಲಿನ ಇದಿಲ್ಲ. ಯಾವುದಂದ್ರೆ ಭೇದ, ಎಲ್ಲಕ್ಕಿಂತಲೂ ಒಂದು ಸ್ವತಃ ಭೇದ ಇಲ್ಲ ಅಂತ ಬರುತ್ತೆ. ಇನ್ನೊಂದು ಎಲ್ಲದಕ್ಕಿಂತಲೂ ವಿಲಕ್ಷಣನಾಗಿ ಇರುವವನು ಅಂಬೋದು ಅಲ್ಲಿ ತಿಳ್ಕೊಬೇಕಾದ ಆಗತ್ತೆ. ಇನ್ನೊಂದು ಅಂದ್ರೆ ವಿರೋಧವನ್ನು ದೋಷ ಇಲ್ಲ, ದೋಷಕ್ಕೆ ವಿರೋಧ ಅಂದ್ರೆ ಏನು, ದೋಷಕ್ಕೆ ವಿರುದ್ಧವಾದ ಎಲ್ಲಾ ಕಲ್ಯಾಣ ಗುಣಗಳು ಉಳ್ಳವನು ಅಂತ ಆಗತ್ತೆ. ಇನ್ನೊಂದು ಏನಾಗತ್ತೆ ಅಂದ್ರೆ ಅಭಾವ ಅಂದ್ರೆ ಯಾವ ದೋಷವೂ ಇಲ್ಲ, ಒಂದು ದೋಷ ಇಲ್ಲ ಅಂಬೋದು, ಇನ್ನೊಂದು ದೋಷಕ್ಕೆ ವಿರುದ್ಧವಾದ ಗುಣ ಇದೆ ಅಂಬೋದು, ಇನ್ನೊಂದು ಅವನು ಸರ್ವ ವಿಲಕ್ಷಣ ಭೇದವನ್ನ ಹೇಳೋದು. ಅವನಲ್ಲಿ ಭೇದ ಇಲ್ಲ, ಅವನಿಗೇನು ಉಳಿದವರಿಗೇನು ಭೇದ ಇದು ಹೇಳೋದೇ ಅಂಬೋದು. ಅಚ್ಯುತ ಅಂತ ಹೇಳಿದ್ರೆ ಇದು ಈ ಒಂದು ಕ್ವಾಲಿಟಿ ಇದೆಲ್ಲ ಈ ಧರ್ಮ ಭಗವಂತ ಅಂತ ನಾವು ಅಪೋಸಿಟ್ ಮಾಡುವಂತ ಈ ಮೂರನ್ನಂತ ಅವನಿಗೆ ಓಕೆ ಇವತ್ತಿರುವಂತ ಮೂಲ ನಾರಾಯಣನಿಗೆ ಇದೆ. ಮೇಬಿ ರಾಮಾವತಾರದಲ್ಲಿ ಮೇಬಿ ಸ್ವಲ್ಪ ಹೋಯ್ತಾ ಏನು ಅಂತ ಇಲ್ಲ, ಯಾವತ್ತೂ ಅವನು ಚ್ಯುತನಾಗೋದೇ ಇಲ್ಲ. ಅದಕ್ಕೆ ನಾವು ಏನಾರು ತಪ್ಪು ಮಾಡಿದ್ರು ಏನಾರು ಪ್ರಾಯಶ್ಚಿತ್ತಕ್ಕೇನು ಅಚ್ಯುತವನ್ನೇ ತಕೊಳ್ತೀವಿ. ದೇವರನ್ನ ಹೀಗೆ ತುಳ್ಕೊಂಡ್ರೆ ನಮಗೆ ದೋಷ ಅಂತೋದೇ ಇಲ್ಲ, ದೋಷಕ್ಕೆ ವಿರುದ್ಧವಾದ ಗುಣಗಳು ನಮ್ಗೇನು ಹಾಗೆ ಯಥಾ ಬರುತ್ತೆ ಅಂತ ಹಾಗೆ ನಾವು ತಿಳ್ಕೋಬೇಕು. ಅಚ್ಯುತ ಅಂತ ಅಲ್ಲಿ ಅದಕ್ಕೆ ಅಚ್ಯುತ ಶಬ್ದವನ್ನ ಬಳಸಿದ್ದಾರೆ ಅಚ್ಯುತ. ಮತ್ತು ಇನ್ನೊಂದು ಅಚ್ಯುತ ಅಂತ ಹೇಳುವ ಮೂಲಕವಾಗ ನಮ್ಗೆ ಫಲವೂ ಆಗತ್ತೆ. ಏನ್ ಫಲ ಆಗತ್ತೆ ಅಂದ್ರೆ ಅಚ್ಯುತ ಅಂದ್ರೆ ಚ್ಯುತ ಗತಿ ಎಂಬುದು. ಚ್ಯುತ ಎಂಬುದಕ್ಕೆ ಚುಂ ದಾಸುವಿಗೆ ಗತಿ ಅರ್ಥ, ಗತಿ ಅಂತರ ಅಂದ್ರೆ ಹೋಗುವುದು ಎಂಬುದರ್ಥ. ಹೋಗುವುದು ಅಂದ್ರೆ ಜ್ಞಾನದಿಂದ ಹೋಗುವುದು ಅಂತ. ಸೊ ನಾವು ಜ್ಞಾನದಿಂದ ಎಲ್ಲಿ ಹೋಗ್ತೀವಿ, ಹತ್ರ ಹೋಗ್ತೀವಿ. ಅಂತ ನಾವು ಯಾವ್ದನ್ನ ಪೊಸಿಟ್ ಮಾಡಿದೀವೋ, ಸೊ ಗೋಲ್ ದ ಎಂಡ್ ಪಾಯಿಂಟ್ ಇಸ್ ಪ್ರಿಸೈಸ್ ಪಾಯಿಂಟ್ ಅಕಾರನಾದಂತ ಭಗವಂತನಲ್ಲಿ ಹೋಗಿ ಸೇರ್ತೀವಿ. ದಟ್ ಈಸ್ ಅವರ್ ಗುರಿ, ಗಮ್ಯಸ್ಥಾನ ಅದೇ ಅಂತ ನಾವು ಹೇಳ್ತೀವಿ. ಸೊ ಹೀಗೆ ಅವ್ರು ತಿಳ್ಕೊಳ್ತಾರೆ ಈ ಒಂದು ಅಚ್ಯುತನ, ಇನ್ನೊಂದು ಕೃತಿಪತಿ ಕಥಾಮೃತ ಅಂತ. ಸೊ ಈ ಅಚ್ಯುತನೇ ಈ ಪ್ರದ್ಯುಮ್ನಾಗಿದ್ದಾನೆ. ಈ ಪ್ರದ್ಯುಮ್ನಿಂದ ಕೃತಿಪತಿ ಪ್ರದ್ಯುಮ್ನ ಅಂದ್ರ ಅಲ್ಲಿ ಪ್ರದ್ಯುಮ್ನ ಸ್ಟ್ಯಾಂಡ್ಸ್ ಫಸ್ಟ್ ಕೆಲವೊಮ್ಮೆ ಪ್ರದ್ಯುಮ್ನ ಸೃಷ್ಟಿಗೆ ತರ್ತೀವಿ, ಕೆಲವೊಮ್ಮೆ ಕೆಲವು ಕಾಂಟೆಕ್ಸ್ಟ್ಲಿ ಸ್ಥಿತಿಗೇನೋ ಅದು ವಿವಕ್ಷೆಯಿಂದ ತರ್ತೀವಿ. ಇಲ್ಲಿ ತಂದದ್ದು ಮದುವೆ ಆಗಿ ಮಕ್ಕಳು ಹುಟ್ಟಿಸೋದು ಇದೇ ಬಂದಿದೆ. ಅಥವಾ ಸೃಷ್ಟಿಯನ್ನ ಆ ರೀತಿ ಅಂದ್ರೆ ಸೃಷ್ಟಿ ಆಮೇಲೆ ಸ್ಥಿತಿ ಇರಬೇಕಲ್ಲ, ಅದನ್ನು ಬೇಕಾದ್ರೆ ಇಟ್ಕೋಬಹುದು. ಬಟ್ ಬೇಸಿಕಲಿ ಇಲ್ಲಿ ಹೇಳೋದು ಸೃಷ್ಟಿಯನ್ನ ಹೇಳ್ತಾರೆ. ಅವನು ಮಾಡಿದ ಸೃಷ್ಟಿ ಅಂದ್ರೆ ನಮ್ಮ ಮಕ್ಕಳು. ಇದು ನಮ್ಗೆ ಬೇಸಿಕಲಿ ನಮ್ಗೆ ಈ ಜೀವನದಲ್ಲಿ ಪ್ರಾಬ್ಲಮ್ಸ್ ಬರೋದೇ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಇದು, ನಮ್ಮ 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 ಅಂತ ಬರ್ತಲ್ಲ, ಅದು ಸ್ವಲ್ಪ ಇರಬೇಕು. ಅವರ್ ಡ್ಯೂಟೀಸ್ ವಿ ಹ್ಯಾವ್ ಟು ಡೂ ಇಟ್. ಒಳ್ಳೇದಿರುವಾಗ ತುಂಬಾ ಚೆಂದಾಗೆ ಇರುತ್ತೆ, ಏನಾದ್ರು ಕೆಟ್ಟದಾದಾಗೆ ನಮ್ಗೆ ರಿಜೆಕ್ಟ್ಸೋ. ಏನಾರು ಆದ್ರೆ ನಮ್ಮ ಮಕ್ಕಳಿಗೇನೋ ಏನಾರು ಆದ್ರೆ ಸಮಥಿಂಗ್ ಗೋಸ್ ರಾಂಗ್, ಮನಸ್ಸು ಇಸ್ ಅನೇಬಲ್ ಟು ಫೋಕಸ್. ಸಂತೋಷ ಆದಾಗ್ಲೂ ಹಾಗೆ, ಸಂತೋಷ ಆದಾಗ ಎಲ್ಲ ನಮ್ದೇ ಆಗ್ಬಿಡುತ್ತದೆ. ಆವಾಗ್ಲೂ ದೇವರನ್ನ ಮರಿತೀವಿ, ಕೆಟ್ಟದಾದಾಗಲೂ ಮರೆತು ಬಿಡ್ತೀವಿ. ಸೊ ವಿ ಶುಡ್ ನಾಟ್ ಗೆಟ್ ಬಾಕ್ ಡೌನ್. ಅದಕ್ಕೆ ನಮ್ಗೆ ಈ ಒಂದು ಕೃತಿಪತಿ ಕಥಾಮೃತ ಅಂತ ಹೇಳುವ ಮೂಲಕವಾದ ಆ ಕೃತಿಪತಿ ಅವನು, ಈ ತಂದೆ ನಾನು ಒಂದು ಮಾಧ್ಯಮ, ನನ್ನ ಕರ್ಮ ನನ್ನ ನಾನು ಮಾಡಿದ ಊಟ ತಿಂಡಿ ನನ್ನ ಕರ್ಮ, ಅವಳ ಕರ್ಮ ಎಲ್ಲ ದೇವರು ಇಲ್ಲಿ ಒಂದು ಪಸಲ್ ತರ ಜೋಡಿಸಿದ್ದಾನೆ. ಇದು ದೇವರ ಮಕ್ಕಳು, ನಾನು ಮೈ ರೋಲ್ ಇಸ್ ನಥಿಂಗ್ ಎಂಬುದು ಬರ್ಬೇಕಂತ ಅದು ಇದು ಕೊಡುತ್ತೆ. ದಟ್ ನಮ್ಗೆ ಏನು ಪ್ರಯೋಜನ ಆಗತ್ತೆ ಅಂದ್ರೆ ಏನಾರು ಬಂದ್ರೆ ಇಟ್ ಹೆಲ್ಪ್ ಅಸ್ ಟು ಡೈಜೆಸ್ಟ್ ಅಂಡ್ ಮೂವ್ ಆನ್ ವಿತ್ ಅವರ್ ಸಾಧನೆ. ಅದು ತುಂಬಾ ಮುಖ್ಯ ಆಗತ್ತೆ. ಅದಕ್ಕೆ ಕೃತಿಪತಿ ಕಥಾ ಅದು ಒಂದು. ಇನ್ನೊಂದು ಅವರು ಆ ಸೃಷ್ಟಿ ಎಲ್ಲವನ್ನೂ ಇಟ್ಕೊಳ್ತಾರೆ. ಅವರು ಹೀಗೆ ಹೀಗೆ ಎಲ್ಲ ಹೀಗೆ ದೇಹ ಕೊಟ್ಟು ಈ ದೇಹದ ಮೂಲಕವಾಗಿ ಹೀಗೆ ಹೀಗೆ ಮಾಡ್ತೀವಿ. ಬಿಕಾಸ್ ವಿ ಡೋಂಟ್ ಡೂ ಎನಿಥಿಂಗ್ ಆ ಟೈಮ್ಲಿ. ಲೈಕಿಂಗ್ ಒಂದು ಹಸ್ಬೆಂಡ್ ಲೈಕಿಂಗ್ ಎ ವೈಫ್ ಇರಬೇಕು. ಇದು ಸಂಸಾರ ಮಾಡಬೇಕು ಅಂದ್ರೆ ಹಸ್ಬೆಂಡ್ ವೈಫ್ ಲೈಕಿಂಗು ಬೇಕಲ್ಲ, ನಮ್ಗೆ ಮ್ಯೂಚುವಲ್ ಪ್ರೀತಿ ಬೇಕು. ಎವರ್ಲ ಅದು ಇರೋ ತನಕವೂ ಇರಬೇಕು. ಇರಬೇಕು ಅಂದ್ರೆ ಅಲ್ಲಿ ಭಗವಂತ ಕೃತಿ ಅಂಡ್ ಪ್ರದ್ಯುಮ್ನ ಅಲ್ಲಿ ಇದ್ದ ಕಾಲ ಕೃತಿಗೆ ಪ್ರದ್ಯುಮ್ನ ಮೇಲೆ ಯಾವತ್ತು ಪ್ರೀತಿ, ಪ್ರದ್ಯುಮ್ನಿಗೆ ಕೃತಿ ಮೇಲೆ ಯಾವತ್ತು ಮಕ್ಕಳು ಎಂಬುದರಿಂದ ಪ್ರೀತಿ ಆಗಿರುತ್ತೆ. ಸೊ ಹೀಗೇನೆ ನಮ್ಗೆ ಪರಸ್ಪರ ಜೀವನದಲ್ಲಿನೂ ಪ್ರೀತಿ ಆಗಬೇಕು. ಪ್ರೀತಿಯಿಂದ ಮಕ್ಕಳು ಹುಟ್ಟಬೇಕು, ಆ ಮಕ್ಕಳು ಸರಿಯಾಗಿರಬೇಕು. ಸೊ ಹೀಗೆ ಮುಂದುವರಿಬೇಕು. ಇದಕ್ಕೆಲ್ಲ ಕೃತಿಪತಿ ಆ ಒಂದು ಸೃಷ್ಟಿಯನ್ನ ಇಟ್ಟುಕೊಳ್ಳೋದು. ಕೃತಿಪತಿ ಕಥಾಮೃತ, ಕಥಾಮೃತ ಅಂತ ಬರೋವಾಗ ಹರಿ ಕಥಾಮೃತ ನೋಡಿದ್ದೀರ. ಕಥಾ ಅಂದ್ರೆ ಆ ಲಕ್ಷ್ಮೀ ದೇವಿ ಹೇಳಿರುವಂತ ವೇದದ ಮೂಲಕವಾಗ ಸರಿಯಾದ ರೀತಿಯಿಂದ ತಿಳಿಸಬೇಕು. ಆ ಒಂದು ಕಥೆಗಳನ್ನ, ಮಹಾಭಾರತ ಕಥೆಗಳು, ಭಾಗವತ ಕಥೆಗಳನ್ನ ಸರಿಯಾದ ರೀತಿಯಿಂದ ತಿಳಿದು ಅದು ಕಥಾ. ಕಥಾದಿಂದ ಏನಾಗತ್ತೆ, ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿವಿ. ತಿಳ್ಕೊಳ್ಳೋದು ಏನ್ ತಿಳ್ಕೊಂಡಿವಿ, ತಿಳ್ಕೊಳ್ಳೋದು ಅಂದ್ರೆ ಭಗವಂತನ ಮಹಿಮೆಯನ್ನ ತಿಳ್ಕೊಳ್ಳೋದೇ ಕಥೆಯನ್ನ ತಿಳ್ಕೊಳ್ಳೋದು. ನಾಟ್ ದ ಕಥೆ ಶುಡ್ ಬಿ ಶಾಸ್ತ್ರೋಕ್ತವಾಗಿ ಇದ್ರೂ ಶಾಸ್ತ್ರೋಕ್ತವಾಗಿ ಅದಿದ ಮಹಾಭಾರತ ತಾತ್ಪರ್ಯ ನಿರ್ಣಯ ಟ್ರಾನ್ಸ್ಲೇಷನ್ ಎಲ್ಲ ಓದ್ತೀವಿ. ಓದಿ ಏನು ತಿಳ್ಕೋಬೇಕು ಅಂದ್ರೆ ಅವನ ಮಹಾತ್ಮ ಎಷ್ಟು ದೊಡ್ಡವನು ಅಂತ, ಅವನ ಮಹಾತ್ಮೆಯವನ್ನ ಅವನ ಮಹಾತ್ಮೆಯನ್ನ ತಿಳಿದಾಗ ಸ್ಕೇಲ್ ಇಂಟು ಇನ್ಸಿಗ್ನಿಫಿಕೆಂಟ್. ಸೊ ಆ ರೀತಿಯಿಂದ ಅದೇ ಕಥೆ ಅದು ಅಮೃತ ಆಗತ್ತೆ ಅಂತ ಹೇಳುವಾಗ ಅಮೃತ ನಾವು ನೋಡಿದ್ದೀವಿ ವಾಯುದೇವರ ಮೂಲಕ ಬರೋದು ಒಂದಾದ್ರೆ ಇನ್ನೊಂದು ಅಮೃತ ಇದವರ ಗೋಲ್ ಮೋಕ್ಷ ಸಾವಿಲ್ಲದ ಅಸತಮ ಸದ್ಗಮಯ ಅಂತ ಹೇಳ್ತಾರಲ್ಲ ಅಮೃತ. ಸೊ ಹುಟ್ಟಿ ಹುಟ್ಟಿ ಸಾಯುವ ಈ ಸೈಕಲ್ ಇಂದ ನಮ್ಗೆ ಬಿಡುಗಡೆ ಆಗಬೇಕು. ದಿಸ್ ಇಸ್ ಅ ವೆರಿ 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 ಪೇನ್ಫುಲ್ ಅಂತ ಹೇಳ್ತಾರೆ. ಅದು ನಮ್ಗೆ ಪೇನ್ ಅಂತ ಇನ್ನು ಪೂರ್ತಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹೊರತು ಇಟ್ಸ್ ಎ ವೆರಿ ಪೇನ್ಫುಲ್ ಪ್ರಾಸೆಸ್ ಅಂತ ಹೇಳ್ತಾರೆ. ಸೊ ಹೀಗೆ ಕಥಾಮೃತ ಸುಭೋಜನ ಅಂತಾರೆ. ಭೋಜನ ಅಂತ ಹೇಳಿದ್ರೆ ಸುಭೋಜನ, ಏನು ಸುಭೋಜನ ಮಾಡ್ತೀವಿ ನಾವು ಅಂದ್ರೆ ಟು ಸ್ಟಾರ್ಟ್ ವಿತ್ ನಾವು ಹೇಳೋದು ಶ್ರವಣ ಮಾಡೋದು ಅಂತ ಹೇಳ್ತೀವಿ. ಶ್ರವಣ ಮನಕ ಆನಂದ ನೀವು ಅಂತ ಹೇಳ್ತಾರೆ. ಸೊ ಶ್ರವಣ ಮಾಡೋದು ಒಂದು ಕಿವಿಗೆ ಊಟ ಆಗತ್ತೆ. ಕಿವಿಯಲ್ಲಿ ಬಿದ್ದಾಗ ಕಿವಿಯಲ್ಲಿ ಬಿದ್ದು ಸ್ವಲ್ಪ ಚೂರು ಚಾರಿ ಏನಾದ್ರು ಅರ್ಥ ಆದಾಗ ಸಂತೋಷ ಆಗತ್ತೆ. ಕಣ್ಣಿನಿಂದ ದೇವರ ಪೂಜೆ ಮುಂತಾದ ನೋಡೋದು, ದೇವರ ನೈವೇದ್ಯವನ್ನ ದೇವರ ಗಂಧ ತುಳಸಿ ಮುಂತಾದನ್ನ ಆಸ್ವಾದನ ಮಾಡೋದು. ಸೊ ಹೀಗೆ ಒಂದೊಂದು 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 ಬರುತ್ತೆ. ಪೂರ್ತಿ ಭೋಜನ ಯಾವಾಗ ಆಗುತ್ತೆ, ಸುಭೋಜನ ಯಾವಾಗ ಆಗತ್ತೆ, ಇದು ಒಂದೊಂದು ಇಂಜೋಜ. ಸೊ ಸುಭೋಜನ ಅಂದ್ರೆ ಸಕಲ ಇಂದ್ರಿಯದಿಂದ, ಸಕಲ ಇಂದ್ರಿಯ ಎಲ್ಲ ಇಂದ್ರಿಯದಿಂದಲೂ ಪೂರ್ತಿಯಾಗಿ ಅಲ್ಲಿ ಇಂದ್ರಿಯದಿಂದ ನಮ್ಗೆ ಏನ್ ಬರಬೇಕಂದ್ರೆ ಇಂದ್ರಿಯದಿಂದಲೂ ಆ ಬಿಂಬಕ್ರಿಯೆ, ದೇವರ ಈ ಬಿಂಬಕ್ರಿಯೆಯನ್ನ ನೋಡಬೇಕಂತೆ. ಬಿಂಬಕ್ರಿಯೆಯನ್ನ ಬಿಂಬಕ್ರಿಯ ದ್ವಾರ ಎಲ್ಲವೂ ನಡೀತಾ ಇದೆ ಅಂಬುವುದನ್ನ ಸಕಲ ಇಂದ್ರಿಯದಿಂದ ನಾವು ತಿಳ್ಕೋಬೇಕಂದ್ರೆ ತಿಳ್ಕೋಬೇಕಂತ ಅದು ಅದನ್ನ ತಿಳ್ಕೊಂಡು ಏನ್ ಮಾಡಬೇಕು, ಸಕಲೇಂದ್ರಿಯ ದ್ವಾರ ಬಿಂಬದ ಆ ವಿಷಯಗಳ ಬಿಂಬಕ್ರಿಯೆಯನ್ನ ತಿಳ್ಕೊಂಡು ಇಂದ್ರಿಯಗಳು ಬಂತು. ಇಂದ್ರಿಯದಿಂದ ಬಂದದನ್ನ ಮನಸ್ಸು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಶ್ರವಣ ಮನನ ಅಂತ ಹೇಳ್ತೀವಲ್ಲ, ಮನಸ್ಸು ಅದನ್ನ ಆಲೋಚನೆ ಮಾಡ್ಬೇಕಂತ. ಮನಸ್ಸು ಆಲೋಚನೆ ಮಾಡಿದ ಮೇಲೆ ನೆಕ್ಸ್ಟ್ ಏನು ಬರಬೇಕು ಅಂದ್ರೆ, ಮನಸ್ಸಿನಿಂದ ಮನಸ್ಸು ಆಲೋಚನೆ ಮಾಡಿ ಅದು ಚಿತ್ತದಲ್ಲಿ ಇರಬೇಕಂದ್ರೆ ಏನು, ಮನಸ್ಸಿನಿಂದ ಆಲೋಚನೆ ಮಾಡಿದ ಮೇಲೆ ಯಾವತ್ತು ಕ್ವಶ್ಚನ್ ತಿರ್ಗಾ ಪೂರ್ವ ಪಕ್ಷ ಅದಕ್ಕೆ ಏನಾದ್ರು ಮಥನ ಮಾಡಬೇಕು ಅಂತ ಹೇಳಿ ಮನನ ಮಾಡಬೇಕು. ಮನನ ಮಾಡಬೇಕು, ಮನನ ಮಾಡಿ ಚಿತ್ತದಲ್ಲಿ ಇರಬೇಕು. ಆ ಚಿತ್ತದಲ್ಲಿ ನಮ್ಗೆ ಸ್ವಲ್ಪ 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 ಸ್ಟಡಿ ಆಗ್ತಾ ಬಂದ್ರೆ ದೆನ್ ಧ್ಯಾನಕ್ಕೆ ಆಗತ್ತೆ. ಸೊ ಹೀಗೆ ಅದು ಕಥಾಮೃತ ಧ್ಯಾನದಲ್ಲಿ ಪರಿವರ್ತನೆ ಆಗಬೇಕು ಅಂತ. ಹಾಗೆ ಅದು ಸುಭೋಜನ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಮಾಡ್ತಾರೆ ಕೃತಿಪತಿ, ಕಥಾಮೃತ ಸುಭೋಜನ. ಆ ಭೋಜನದಲ್ಲಿ ರಥರಾದ ಭೋಜನ ರಥ ಮಹಾತ್ಮರಿಗೆ. ಸೊ ಯಾರು ಹೀಗೆ ಮಾಡ್ತಾರೋ ಅವರು ಮಹಾತ್ಮರು ಅಂತ ಇಲ್ಲಿ ಹೇಳುವಂತದ್ದು ಎರಡು ಮೂರು ಅಂತ ಹೇಳಿದೆ. ಒಂದು, ದೇವತೆಗಳಿಗೆ ಯಾಕೆ ಮುಟ್ಟೋದಿಲ್ಲ ಪಾಪ ಅಂತ ಹೇಳ್ತಾರೆ, ಅವರಿಗೆ ಮಾತ್ರ ಇಲ್ಲ, ಈ ನಾವು ನೋಡುವಂತ ಈ ಒಂದು ಏನಂತಲೋ ನಮ್ಮ ಗುರು ಪರಂಪರೆಯಲ್ಲಿ ಬಂದವರುಗಳಾಗಲಿ ಮತ್ತು ಋಷಿಗಳು ಋಷಿ ಮುನಿಗಳು ಅವರಾಗಲಿ, ಇವರು ಇಂಥ ಒಂದು ದಾಸ ವರ್ಗದಲ್ಲಿ ಬಂದವರು, ಇವ್ರು ದಾಸರ ನಮ್ಮ ಜಗನ್ನಾಥ ದಾಸರೇ ಆಗಲಿ, ಅವ್ರಿಗೆ ಅವ್ರಿಗೇನೋ ದೋಷ ಮುಟ್ಟೋದಿಲ್ಲ. ಕೃತಿಪತಿ ಸುಭೋಜನ ರಥ ಮಹಾತ್ಮರಿಗೆ, ಮಹಾತ್ಮರಿಗೇನೋ ಆಗೋದಿಲ್ಲ. ಆ ಮಹಾತ್ಮರ ಬಗ್ಗೆ ತಿಳ್ಕೊಂಡ ನಮ್ಮಂತ ಆರ್ಡಿನರಿ ಪೀಪಲ್ಗೇನು ಆಗಲಿ ಅಂದ್ರೆ ನಮ್ಗೆ ಕಂಟಿನ್ಯೂಸ್ ಇಲ್ಲ ನೋಡಿ. ನಮ್ಗೆ ಹೇಗೆ ಅಂತ ಅದು ಹೇಳ್ತಾರೆ. ನಮ್ಗೆ ಹೇಗೆ ಅಂದ್ರೆ, ಕೆಲವರು ನೀವು ನೋಡಿದ್ರೆ ಯಾವಾಗ್ಲೂ ದಾಸರ ಪದವನ್ನ ಯಾವಾಗ್ಲೂ ಒಂದು ವಾಕಿಂಗ್ ಹೋಗೋವಾಗ್ಲೂ ದಾಸರ ಪದ ಏನೋ ಒಂದು ಬಾಯಲ್ಲಿ ಬರ್ತಾನೆ ಇರುತ್ತೆ. ಊಟಕ್ ಕೂತಾಗ ಊಟ ಬಡಿಸ್ಲಕ್ ಮುಂಚೆನೂ ದಾಸರ ಪದ ಎಲ್ಲ ಬಾಯಲ್ಲಿ ಬರ್ತಾ ಇರುತ್ತೆ. ಆಮೇಲೆ ಏನೋ ಕೆಲಸ ಮಾಡ್ತಾ ಇರುವಾಗ್ಲೂ ದಾಸರ ಪದ. ಐ ಸೀನ್ ಸಚ್ ಪೀಪಲ್. ನೀವೆಲ್ಲ ನೋಡಿದ್ದೀರಾ, ನೀವು ಮಾಡ್ತಾ ಇರಬಹುದು. ಸೊ ಇಂಥದ್ದವರಿಗೇನು ಬರುತ್ತೆ ಅಂತ ಹೇಳ್ತಾರೆ. ಇಂಥವರಿಗೇನು ಏನಾಗತ್ತೆ ಅಂದ್ರೆ, ಸ್ವಲ್ಪ ಬಾಯಿಂದ ಅವ್ರದ್ದು ಕೇಳೋದು, ಆರ್ ನಮ್ಗೆ ಹಾಡೇ ಬರಲ್ಲ ಏನ್ ಹೇಳೋದು ಅಂತ ಕಿವಿಯಿಂದ ಕೇಳೋದು, ಕಿವಿಯಿಂದ ಆಸ್ವಾದ. ಸೊ ಪ್ರತ್ಯೇಕ ಇಂದ್ರಿಯದಿಂದ ನಮ್ಮಂತ ಒನ್ ಅಟ್ ಎ ಟೈಮೇ ನಮ್ಗೆಲ್ಲ ಆಗತ್ತೆ. ಸೊ ಹೀಗೆ ಮಾಡೋರು, ಆರ್ ಕಪಲ್ ಆಫ್ ಇಂದ್ರಿಯದಿಂದ ಮಾಡೋದು. ಸೊ ಹೀಗೆ ಮಾಡೋರ್ಗೇನು ಯಾಕೆ 24/7 ನಮ್ಗೆ ಇಲ್ಲ, ಬಟ್ ಒಂದು ದಿವಸದಲ್ಲಿ ತಗೊಂಡ ಜಪ ಮಾಡುವಾಗಿರ್ಬೋದು, ಆ ದೇವರ ಮುಂದೆ ಸ್ತೋತ್ರ ಹೇಳುವಾಗಿರ್ಬೋದು, ಆರ್ ಅದರ್ ಸಮ್ ಅದರ್ ಟೈಮ್ ಒಂದು 5 minutes 2 minutes 1 minute ಆರ್ ಈವನ್ 10 seconds ಬರ್ತಲ್ಲ ನಮ್ಗೇನು. ಸೊ ಆ 10 seconds ಬಂದ್ರೂ ಆವಾಗ ಏನಾಗತ್ತೆ ಅಂದ್ರೆ, ರಥ ಮಹಾತ್ಮರಿಗೆ ಇತರ ದೋಷ ಪ್ರತಿಗಳು ಸಂಭವಿಸುವುದೇ. ಅವ್ರಿಗೆ ಹೇಳ್ತಾರೆ ಕಾಕುಸರ ಅವ್ರಿಗೆ ಏನಾರು ದೋಷಗಳು ಆಗತ್ತಾ, ದೋಷಗಳು ಆಗೋದಿಲ್ಲ ಅಂತ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇನ್ನೊಂದು ರೀತಿಯಿಂದ ಇದು ಹೇಗ್ ಕೊಡ್ತಾರೆ ಅಂದ್ರೆ, ಇದು ಮಹಾತ್ಮರಿಗೆ ಮಾತ್ರ ಅಲ್ಲ ನಮ್ಮಂತವರಿಗೇನು ದೋಷಗಳು ಬರೋದಿಲ್ಲ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಈ ಮಹಾತ್ಮರು ಋಷಿಗಳು ವಾಮದೇವ ಮುಂತಾದ ಋಷಿ ಮುನಿಗಳು ಅವರುಗಳು ಹೇಗೆ ಮಾಡ್ತಾರೆ ಇದು ಅಂದ್ರೆ, ಇಲ್ಲಿ ನಾಟ್ ಜಸ್ಟ್ ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತಿಗಳು ಸಂಭವಿಸದೆ ಅಚ್ಚುತನ ದಾಸರಿಗೆ ಎಲ್ಲದಕ್ಕೆ ಇರೋದು. ಈ ಒಂದು ಪ್ರೀವಿಯಸ್ ಅವರು ಋಷಿ ಮುನಿಗಳು, ನಾವು ಋಷಿ ಪಂಚಮಿ ಎಲ್ಲ ಮಾಡ್ತೀವಿ ಅಲ್ಲಿ, ಋಷಿ ಮುನಿಗಳು ಅವರ ಪತ್ನಿ ಸಮೇತರಾಗಿ ಅವ್ರಿಗೆ ಎಲ್ಲವೂ ಮಾಡ್ತೀವಿ. ಅವ್ರಗಳು ಮಕ್ಕಳಿರ್ತಾರೆ, ಅವ್ರುಗಳು ಹೇಗೆ ಮಾಡ್ತಾರ ಅಂದ್ರೆ, ಅವರು ಮಾಡುವಂತ ರೀತಿನೇ ಬೇರೆ. ಅದನ್ನ ಸಾಮೋಪಾಸನೆ ಅಂತ ಮಾಡಿ, ಆ ಸಾಮೋಪಾಸನೆಯಲ್ಲಿ ಅನೇಕ ಸಾಮಗಳನ್ನು ನೋಡಿದ್ದೀವಿ. ಒಂದು ಸಾಮ ಏನು ಅಂದ್ರೆ ವಾಮದೇವ ಸಾಮ ಅಂತ ಹೇಳ್ತಾರೆ. ಆ ವಾಮದೇವ ಸಾಮ ಅಂಬೋದು ಹೇಗಿರುತ್ತೆ ಅಂದ್ರೆ, ಇದು ಪಂಚರೂಪನ ಉಪಾಸನೆ. ಅದಕ್ಕೆ ಸಿಂಬಾಲಿಕ್ ಆಗಿ ನಾವು ಅದಕ್ಕೆ ಏನ್ ಹೇಳ್ತೀವಿ, ನಾವು ಆಚಮನ ಮಾಡುವಾಗ ಸ್ತ್ರೀ ಪತಿ ಇದು ಆದ ಮೇಲೆ ಪಂಚ 5 ಆಚಮನ ಮಾಡಬೇಕು ಅಂತ ಹೇಳ್ತಾರೆ. ಇವರು ಇದಕ್ಕೆ ಈ ಪಂಚ ರೂಪದಿಂದ ಅನಿರುದ್ಧ ಪ್ರತಿಭ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಈ ಒಂದು ಸೃಷ್ಟಿ ಪ್ರಕ್ರಿಯೆಯನ್ನ ಅವರು ತಮ್ಮ ಪತಿ ಪತ್ನಿ ಜೊತೆಯಲ್ಲಿ ಇರೋವಾಗ ಈ ತರ ಚಿಂತನೆ ಮಾಡ್ತಾರೆ ಅಂತ. ಅದನ್ನ ವಾಮದೇವ ಸಾಮ ಅಂತ ಹೇಳ್ತಾರೆ. ಇದು ಲಿಟರಲ್ ಟ್ರಾನ್ಸ್ಲೇಷನ್ ನೋಡಿದ್ರೆ ಲುಕ್ಸ್ ಲೈಕ್ ದ ಮ್ಯಾರಿಡ್ ಕಪಲ್ ಈ ತರಾನೇ ಇರುತ್ತೆ. ಬಟ್ ಆಕ್ಚುಲಿ ಅಲ್ಲಿ ಹೇಳೋದು, ಅಲ್ಲಿ ಹೇಳುವಂತದ್ದು ಹೇಳ್ತಾರೆ, ಈ ಸಾಮ ಉಪಾಸನೆಯಲ್ಲಿ ಫಸ್ಟ್ ಇಂಕಾರ ಅಂತ, ಇಂಕಾರ ತೊಡಗುವಿಕೆ, ಹಿಂಕಾರ ಪ್ರದ್ಯುಮ್ನ ಅಂತ ಅದು ಬೇಸಿಕ್ ನಮಗೆ ಗೊತ್ತು. ಪ್ರದ್ಯುಮ್ನವನ್ನ ಹಿಂಕಾರ ಫಸ್ಟ್ ಶುರು ತೊಡಗುವಿಕೆಗೆ ಹಿಂಕಾರ ಅಂತ ಹೇಳ್ತೀವಲ್ಲ, ಅಲ್ಲಿ ಬಂದು ಪ್ರದ್ಯುಮ್ನ ಇಟ್ಟುಕೊಂಡು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಆ ಒಂದು ನೆನಪು ಅಂದ್ರೆ ಅದು ಸೊ ಒಂದು ಪತಿ ಆರ್ ಪತ್ನಿ ಕಾನ್ಸ್ಟೆಂಟ್ಲಿ ಥಿಂಗ್ಸ್ ಆಫ್ ದ ಅದರ್ ಪರ್ಸನ್, ನೆನಪು ಮಾಡ್ತಾ ಇರೋದು. ಯು ಥಿಂಕ್ ಇಟ್ಸ್ ಕೀಪ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್ ಯುವರ್ ಸ್ಪೌಸ್, ಕೀಪ್ ಥಿಂಕಿಂಗ್ ಅಬೌಟ್ ದ ಸ್ಪೌಸ್ ಇದೆಲ್ಲ. ಅಲ್ಲಿ ಏನು ರಿಪ್ಲೇಸ್ ಮಾಡ್ತಾರೆ ಅಂದ್ರೆ ಅದು ನ್ಯಾಚುರಲ್ ಕ್ರಿಯೆ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ದೇವರನ್ನ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅಬೌಟ್ ಗಾಡ್, ಬಿಕಾಸ್ ಅದು ಯಾಕೆ ಸಾಧ್ಯ ಆಗುತ್ತೆ, ಅದು ಹೌ ಇಸ್ ಇಟ್ ಈವನ್ ಪಾಸಿಬಲ್ ಅಂದ್ರೆ, ಅವರು ಹೊರಗೆದು ನೋಡೋದೇ ಇಲ್ಲ, ಒಳಗೆದು ನೋಡ್ತಾರೆ. ಸೊ ಆ ಒಳಗೆ ಆ ಸ್ತ್ರೀ ಒಳಗೆ ಆ ಪುರುಷನ ಒಳಗೆ ಇರುವಂತ ಭಗವಂತನನ್ನ ನೋಡಿ ಅವನನ್ನೇ ಪತಿ ಅಂತ. ಈವನ್ ಇಫ್ ಈಸ್ ಅ ಮ್ಯಾನ್ ಹಿ ಥಿಂಕ್ಸ್ ಹಿಮ್ಸೆಲ್ಫ್ ಆಸ್ ಅ ವುಮನ್ ಅಂಡ್ ದಟ್ ಪರ್ಸನ್, ಅದು ದೇವರು ಚಿಂತನೆಯಿಂದ ಮಾಡ್ತಾರಂತ, ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅದನ್ನ ಅವ್ರು ಮಾಡ್ತಾರೆ. ಅದನ್ನ ಬಂದು ಹಿಚ್ಚಾರ ಅಂತ ಕರೀತಾರಂತೆ. ಆಮೇಲೆ ಹಿಂಗ ಪ್ರಸ್ತಾವ ತೊಡಗುವಿಕೆ ಅಂತ ಬರುತ್ತೆ, ಆವಾಗ ಏನು ಕಾನ್ಸ್ಟೆಂಟ್ಲಿ ಥಿಂಕಿಂಗ್. ದೆನ್ ವಾಟ್ ಯು ಡೂ ಇಸ್ ಲೌಕಿಕವಾಗಿ ನೋಡೋವಾಗ ಯು ಜಸ್ಟ್ ಗೋ ಅಪ್ರೋಚ್ ಟಾಕ್ ಟು ದೆಮ್, ಮಾತನಾಡೋದು ಎಲ್ಲ ಮಾಡ್ತಾರೆ, ಪ್ರೀತಿಯಿಂದ ಮಾತಾಡೋದು. ಸೊ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ಅದು ವಾಸುದೇವ ಅಂತ ಚಿಂತನೆ ಮಾಡ್ತಾರಂತೆ. ಅಂದ್ರೆ ದೇವರ ಹೆಸರುಗಳು ಅಂದ್ರೆ ಮಾತಾಡೋದು ಒಂದು, ಮಾತುಗಳೆಲ್ಲ ಮಂತ್ರ ಒಂದು ಅಂತ, ಹಾಗೆ ಇವ್ರು ಮಾತಾಡೋದು ಒಂದು ಒಂದೊಂದು ಮಾತಾಡೋದು ಒಂದೊಂದು ದೇವರ ಹೆಸರುಗಳು ಹೇಳೋದು, ರಿಸೈಟೇಷನ್ ಆಫ್ ದೇವರ ಹೆಸರುಗಳು, ಅದು ಪ್ರಾರ್ಥನೆ ಅಂತ ಬರುತ್ತಲ್ಲ, ಆ ಪ್ರಾರ್ಥನೆಯಿಂದ ಮಾಡೋದು ಅಂತ ಹಾಗೆ ಚಿಂತನೆ ಮಾಡ್ತಾರಂತೆ. ಆಮೇಲೆ ಒಂದು ಸ್ತ್ರೀ ಸಂಘ, ಸ್ತ್ರೀ ಜೊತೆಯಲ್ಲಿ ಇರುವಂತ ಒಂದು ಯೂನಿಯನ್, ಯೂನಿಯನ್ ಅವರು ಯಾವಾಗ ಚಿಂತನೆ ಮಾಡ್ತಾರಂದ್ರೆ ದೇವರ ಚಿಂತನೆಯಲ್ಲಿ ಅದು ಪೂರ್ತಿ ಯುಗೋ ಇಂಟರ್ನಲ್ ಪೂರ್ತಿ ಮಗ್ನಾಗಿ ಪಾಯಿಂಟ್ ದಟ್ ಯು ಲೂಸ್ ಯುವರ್ ಸೆಲ್ಫ್ ಇನ್ ಗಾಡ್, ಮಿಥಲಾಗಿ ಹೇಳ್ಬೋದು ಯು ಲೂಸ್ ಯುವರ್ ಸೆಲ್ಫ್ ಇನ್ ಗಾಡ್, ಆ ತರ ಸ್ಥಿತಿ ಕಂಪ್ಲೀಟ್ ಆ ಒಂದು ಸ್ಟೇಟ್ ಕಂಪ್ಲೀಟ್ ಆನಂದ ಆ ಸ್ಟೇಟ್ಗೆ ಹೋಗೋದು ದೇವರಲ್ಲಿ ಹೋದವನು ಆಗ್ಬಿಡ್ತಾರಂತ. ಆಮೇಲೆ ದೆನ್ ಯು ಕಮ್ ಔಟ್ ಆಫ್ ಇಟ್ ವಾಟ್ ಯು ಡೂ ಇಸ್ ಯು ಕೀಪ್ ಥಿಂಕಿಂಗ್ ಅಬೌಟ್ ಇಟ್, ಅದನ್ನೇ ಹೇಳ್ತಾರೆ ಹಿ ಕಂಪ್ಲೀಟ್ಲಿ ಹಿ ಹ್ಯಾಸ್ ಸೋಕ್ಡ್ ಇನ್ ಗಾಡ್ಸ್ ಥಾಟ್ಸ್, ದೆನ್ ಹಿ ಕಮ್ಸ್ ಔಟ್ ಲೈಕ್ ಎ ಟ್ರಾನ್ಸ್ಲಿ ಅಂತಾರ, ಅಂದ್ರೆ ಯಾವಾಗ್ಲೂ ಹಿ ಬಿಕಮ್ಸ್ ಹಿ ಇಸ್ ಅದು ಕಂಪ್ಲೀಟ್ ದೇವರನ್ನೇ, ಹಿ ಇಸ್ ನಾಟ್ ಸೀಯಿಂಗ್ ದೇವರ್ ಆಸ್ ಅನ್ ಎಕ್ಸ್ಟರ್ನಲ್ ಥಿಂಗ್, ಹಿ ಇಸ್ ಸೀಯಿಂಗ್ ಕಂಪ್ಲೀಟ್ಲಿ ಇಂಟರ್ನಲ್ ಆಗಿ ಆಗ್ಬಿಡ್ತಾನಂತ. ಹಾಗೆ ಎಲ್ಲವನು ಕಾಲವನ್ನು ಮರೆತು ಹೋಗ ಕಾಲದಲ್ಲಿ ಹೋಗಿ ಸೇರ್ಬಿಡ್ತಾನೆ, ಅದಕ್ಕೆ ಕೊನೆಯಲ್ಲಿ ನಿಧನ, ಸೊ ಹೊರಗೆ ಬರೋದು ಅಂಡ್ ದೆನ್ ಕಾಲದಲ್ಲಿ ಸೇರ್ಬಿಡ್ತಾನೆ. ಸೊ ಈ ಕಾಲದಲ್ಲಿ ಲೌಕಿಕದಲ್ಲಿ ಕಾಲ ಪಾಸ್ ಅಂಡ್ ಅಗೇನ್ ಇಸ್ ಅಪ್ ಹಾಗೆ. ಸೊ ಇದನ್ನ ಈ ವಾಮದೇವ ಅಂಬೋ ಋಷಿ ಇದನ್ನ ಮಾಡಿದ ಅಂತ ವಾಮದೇವ ಸಾಮ ಅಂತ ಅದು ತುಂಬಾ ಪ್ರಸಿದ್ಧವಾಗಿದೆ. ದಿಸ್ ಇಸ್ ಹೌ ಋಷಿಗಳು ಮುನಿಗಳು, ಬಿಕಾಸ್ ದೇ ವೇರ್ ಲೈಕ್ ಋಷಿಗಳು ಆರ್ ರಿಯಲೈಸ್ ಆಲ್ವೇಸ್ ಸಿ ಗಾಡ್ ಇನ್ ಎವ್ರಿಥಿಂಗ್, ಸೊ ಅವರು ಹಾಗೆ ಮಾಡ್ತಾ ಇದ್ರಂತ. ಸೊ ಇದು ವಾಮದೇವ ಸಾಮ ಏನೋ ಇದಾಗುತ್ತೆ. ಸೊ ಅದಕ್ಕೆ ಈವನ್ ಅವ್ರಿಗೇನೋ ಗೃಹಸ್ಥಾಶ್ರಮ ಉಂಟು, ಅಲ್ಲಿ ಗೃಹಸ್ಥಾಶ್ರಮದಲ್ಲಿ ಹೆಂಡತಿ ಜೊತೆಲಿ ಇರೋದು ಎಲ್ಲವೂ ಹೀಗೆ ಮಾಡೋರು. ಆಮೇಲೆ ಕೆಲವರು ದೇವರು ಇದು ಮಾಡಿಸಿದ್ದಾನೆ ಅಂತ, ದೇವರು ಕೊಟ್ಟದ್ದು ಅಂತ ಆ ರೀತಿಯಿಂದನೂ ಮಾಡ್ತಾರೆ. ಕೆಲವರು ನಮ್ಮಂತ ಕೆಲವರು ನಮ್ಮ ಚಿತ್ರ ಸ್ವಲ್ಪ ಮೇಲೆ ಇರೋರು ಈ ತರ ಒಂದು ದಾಂಪತ್ಯ ಜೀವನ ಮಾಡ್ತಾ ಅದಕ್ಕೆ ಬೇಕಾದ ಆಚಮನಗಳು ಎಲ್ಲೆಲ್ಲಿ ಎಷ್ಟು ಆಚಮನಗಳಿದೆಯೋ ಆ ಆಚಮನಗಳು ಮಾಡೋದು, ಆಚಮನವೂ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ಐದೈದು ಆಚಮನ ಅದು ಕಷ್ಟ ಅಂದ್ರೆ ಅದಕ್ಕೆ ವಿವಾಹ ಸಂಸ್ಕಾರದಲ್ಲೇ ಮಾಡ್ತಾರೆ. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ನಾವು ಬಂದಾಗ ಈ ಅಚ್ಚುತ ಅಂಬೋ ಶಬ್ದವನ್ನ ಹೇಳೋದು ಇದೆ, ಅವನಕ್ಕೆ ಅಚ್ಚುತ ಅನ್ನಂತ ಗೋವಿಂದ ನಾವು ಹೇಳ್ತೀವಿ. ಸೊ ಅಚ್ಚುತ ಅಂಬೋದು ದೇವರ ಆ ಒಂದು ಚಿಂತನೆ ಮೂಲಕ ಸಾಲ್ವ್ ಮಾಡೋದು. ಸೊ ಹೀಗೆ ಮಾಡ್ತಾ ಇದ್ರು. ಅದಕ್ಕೆ ಆ ಕಾಲದಲ್ಲಿನೂ ಸುಮಂಗಲಿಯರನ್ನ ಅಂತದವ್ರನ್ನ ಕರೆದನು ಇಷ್ಟಕ್ಕೆ ಬಂದಂತೆ, ಜಸ್ಟ್ ಬಿಕಾಸ್ ಯು ಆರ್ ಮ್ಯಾರೇಜ್ ದೇ ಡೋಂಟ್ ಕಾಲ್, ಏನಾದ್ರು ಸ್ವಲ್ಪ ಆಚರಣೆ ಏನಾದ್ರು ಆಚಮನ ಏನಾದ್ರು ಒಂದು ನಿಯಮ ಚೂರು ವಿಚಾರ ಏನಾದ್ರು ದೇವರ ಮುಂದೆ ಕೂತು ಒಂದು ಅಚ್ಯುತಾನಂದ ಹೇಳೋರು ಯಾರು ಇದ್ದಾರ, ಸೊ ಬೇಸಿಕ್ ನೋಡಿ ಮಾಡ್ತೀವಿ. ಸೊ ಅವ್ರಿಗೆ